ಸಹಾಯ ಮಾಡುತ್ತೆ. ಸತ್ವಗುಣ ತಿಳುವಳಿಕೆ ಸಹಾಯ ಮಾಡುತ್ತೆ, ಸತ್ವಗುಣ ಸುಖವನ್ನು ಕೊಡುತ್ತೆ. ಇದರಿಂದ ಏನರ್ಥ ಆಯ್ತು? ಈಗ ಸತ್ವಗುಣ ಡಾಮಿನೇಟ್ ಆದ್ರೆ ಇಷ್ಟಾಗುತ್ತೆ ಅಂತ ಹೇಳಿದ್ರಲ್ಲ, ಯಾವಾಗಲೂ ಡಾಮಿನೇಟ್ ಮಾಡೋಕೆ ಯಾಕೆ ಟ್ರೈ ಮಾಡಬಾರದು ಮುಂದಿನ ಪ್ರಶ್ನೆ. ಅದ್ಯಾಕೆ ಬಳೆಯಲ್ಲಿ ನೋಡಿ ದೀಪ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬಂದ್ಬಿಡುತ್ತೆ, ಆರಿಸ್ತಾನೆ ಬೆಳಕು ಹೋಗಿಬಿಡುತ್ತೆ. ನಮ್ಮ ಕಂಟ್ರೋಲ್ ಹೇಗಿದೆ? ಈಗ ಹೇಗೆ ನಾವು ಬಾಹ್ಯ ವಸ್ತ್ರ ನಿಯಂತ್ರಣ ಮಾಡ್ತಿದ್ದೇವಲ್ಲ, ನಮ್ಮ ದೇಹ ಹಾಗೆ ನಿಯಂತ್ರಣ ಮಾಡಬೇಕು. ಸತ್ವಗುಣ ಜಾಸ್ತಿ ಇದ್ದು ಬಿಟ್ರೆ ಯಾವಾಗಲೂ ಓದೋ ಮೂಡಲ್ಲಿರ್ತಾನೆ ಮನುಷ್ಯ, ಯಾವಾಗಲೂ ಸುಖವಾಗಿರ್ತಾನೆ, ಯಾವಾಗಲೂ ಚಟುವಟಿಕೆಯಿಂದ ಇರ್ತಾನೆ. ಸತ್ವಗುಣ ಜಾಸ್ತಿ ಮಾಡ್ಕೊಂಡ್ರೆ ಆಗೋಯ್ತಲ್ಲ, ಅದೇ ಎಲ್ಲಿ ಸಿಗುತ್ತೆ ಅಂಗಡಿ ಒಳಗೆ ತಗೊಳ್ಳಕ್ಕೆ ಸತ್ವಗುಣ ಎಲ್ಲಿ ಸಿಗುತ್ತೆ? ಯಾವ ಸತ್ವಗುಣ ಅವೈಲೇಬಲ್ ಇರೋದ್ಯಾರ ಹಾಕಿರ್ತಾರ? ಎಲ್ಲೂ ಹಾಕಿರೋದೇ ಇಲ್ಲ. ಮತ್ತೆ ಎಲ್ಲಿ ತರಬೇಕು ಅದನ್ನ? ಅದಕ್ಕೆ ಹೇಳ್ತಾರೆ, ಯೋಚನೆ ಮಾಡಿ. ನೀವು ಮೊದಲನೇ ಕೆಲಸ ನಿಮ್ಮ ಆಹಾರದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳ್ತಾರೆ. ಆಹಾರದಿಂದ ಪ್ರಾರಂಭ. ವಿಟಮಿನ್ಸ್ ಕಡಿಮೆ ಇದ್ದವ್ರು ಏನ್ ಮಾಡ್ತಾರೆ? ವಿಟಮಿನ್ ರಿಚ್ ಇರೋ ಟ್ಯಾಬ್ಲೆಟ್ ತಗೋತಾರೆ. ವಿಟಮಿನ್ ಕಡಿಮೆ ಇದೆ ನೋಡಿ, ಇನ್ನು ತಗೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಸಿಂಪಲ್ ಹೋಗ್ತಾನೆ. ಅದಕ್ಕೆ ನಮ್ಮ ಆಹಾರ ಪದ್ಧತಿ ಏನ್ ಮಾಡುತ್ತೆ ಅಂದ್ರೆ, ಸತ್ವಗುಣ ಪ್ರಧಾನವಾದ ಆಹಾರವನ್ನ ತಿನ್ನಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸ್ಟೆಪ್ ಮುಗಿದೋಯ್ತು. ಒಳ್ಳೆ ನಿಷಿದ್ಧ ಪದಾರ್ಥ ಎಲ್ಲ ಬಿಟ್ಟುಬಿಡೋದು, ಈರುಳ್ಳಿ ಬೆಳ್ಳುಳ್ಳಿ ನಮಗೆ ಅದೇ ತೊಂದ ಅಷ್ಟ ಮಲಗಿಬಿಡುತ್ತೆ, ತೊಂದರೆ ಅಷ್ಟ ಬಿಡಿಸಿಬಿಡುತ್ತೆ. ಮತ್ತೆ ಅದು ಬಿಟ್ಟುಬಿಡಿ, ನಿಧಾನ ಮನುಷ್ಯ ಆಕ್ಟಿವೇಟ್ ಆಗಲು ಶುರುವಾಗ್ತಾನೆ, ತಿಳುವಳಿಕೆ ಜಾಸ್ತಿ ಆಗಲಿ ಶುರುವಾಗುತ್ತೆ. ಅದು ಯೋಚನೆ ಮಾಡಬೇಕು ಅಂತ ಆ ದೃಷ್ಟಿಯಲ್ಲಿ ಮೊದಲನೇ ಹಂತ ಆಹಾರದಿಂದ ನಮ್ಮ ಸತ್ವಗುಣ ವೃದ್ಧಿ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ನಿಷಿದ್ಧ ಪದಾರ್ಥ ಏನಿರುತ್ತೆ? ತಮೋಗುಣ ಜಾಸ್ತಿ ಇರುತ್ತೆ, ಅದು ತಗೊಳ್ಳೋಕೆ ಹೋಗಬೇಡಿ. ತಮೋಗುಣ ಮೊದಲೇ ತಮೋಗುಣದಿರುತ್ತೆ. ಕಲಿಯುಗ ಬೇರೆ, ನೇಚರ್ನೇ ಟೆಂಡೆನ್ಸಿನೇ ಆ ಕಡೆಗಿದೆ. ಘಾಟ್ ಸೆಕ್ಷನ್ನಲ್ಲಿ ಇದ್ದೆ ಹೊಡೆದ್ರೆ ಆಗಿಲ್ಲ, ಪ್ಲೇನ್ ರೋಡ್ ಇದ್ದೆ ಹೊಡೆದ್ರೆ ಪಜೀತಿ ಇದೆ. ಘಾಟ್ ಸೆಕ್ಷನ್ನಲ್ಲಿ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಷ್ಟು ಇಂಪಾರ್ಟೆಂಟ್. ಆದ್ರೆ ತುಂಬಾ ಅಲರ್ಟ್ ಆಗಿರಬೇಕಾದ್ರಿಂದ ಕೆಲವರು ಏನ್ ಮಾಡ್ತಾರೆ ಗೊತ್ತೇನು? ಇವೆಲ್ಲ ಕೃತಯುಗಕ್ರಿ, ಸ್ನಾನ ಸಂಧ್ಯಾ ಒಂದೇ ನಿಷೇಧ ಗಿಷೇಧ ಕೃತಯುಗಕ್ಕೆ. ಅವರ ಕಲಿಯುಗದಲ್ಲಿ ಏನು ನಡೆಯೋದೇ ಇಲ್ಲ, ಹುಚ್ಚ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಅದು ಒಂದು, ಯಾಕಂದ್ರೆ ಈಗ ಡೇಂಜರ್ ಜಾಸ್ತಿ ಇರೋದು. ಕಲಿಯುಗದಲ್ಲಿ ನಮಗೆ ಹೊರಗಿನ ಚಾನ್ಸಸ್ ಭಾರಿ ಕಡಿಮೆ ಆದ್ದರಿಂದ ಇದ್ದಿದ್ರಲ್ಲೇ ಒಳ್ಳೆಯದನ್ನು ಸಂಪಾದನೆ ಮಾಡಬೇಕು. ನಾವು ಕೆಟ್ಟದನ್ನ ಪೂರ್ತಿ ಬಿಡ್ಲಕ್ಕೆ ಹೋಗ್ಬೇಕು. ಮಸುರಾಂತಿ ಬೇತ್, ಮದ್ಯಪಾನ ಇವೆಲ್ಲದರ ದೂರ ದೂರ ಮಾಡೋದು, ಸಾತ್ವಿಕ ಪದಾರ್ಥವನ್ನು ಮಾತ್ರ ಇಟ್ಕೊಳ್ಳೋದು, ನಿಷಿದ್ಧ ಪದಾರ್ಥವನ್ನು ತೆಗೆದಾಕಿಬಿಡೋದು, ಇದೆಲ್ಲ 17ನೇ ಅಧ್ಯಾಯದಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾನೆ ಪರಮಾತ್ಮ. ಇಲ್ಲಿ ಹಿಂಟ್ ಕೊಟ್ಟು ಅಲ್ಲಿ ವಿವರಣೆಗಳನ್ನು ಅಲ್ಲಿ ಕೊಡುತ್ತಾನೆ. ಆಹಾರದಲ್ಲಿ ಯಾವಾಗ ನಿಯಂತ್ರಣವನ್ನು ಸಾಧಿಸ್ತೇವೆ, ಸತ್ವಗುಣ ಕಂಟ್ರೋಲ್ ಬಂದ್ಬಿಡುತ್ತಾನೆ. ಅದಕ್ಕೆ ಎಷ್ಟೋ ಜನಗಳು, ರಾಘವೇಂದ್ರ ಸ್ವಾಮಿಗಳು, ತಮ್ಮ ಪೂರ್ವ ಜೀವನದೊಳಗೆ ಮಧ್ಯರಾತ್ರಿಯ ಸಮಯ ಎಲ್ಲರ ಮನೆಗೆ ನಿದ್ದೆ ಹೊಡೆಯ ಕಾಲ, ಸುಧೀಂದ್ರ ಸ್ವಾಮಿಗಳಂತ ಗುರುಗಳು ಒಂದು ರೌಂಡ್ ಹೋಗಿ ಬರ್ತಿದ್ರಂತೆ. ಶಿಷ್ಯರು ಏನ್ ಮಾಡ್ತಾರೆ ನೋಡೋಣ ಅಂತೆ. ಅದು ಪಾಠಶಾಲೆ ಇದ್ದ ತಾನೆ. ಇವತ್ತು ಮಠದಲ್ಲಿ ವಾತಾವರಣ ಪಾಠಶಾಲೆ ಎಲ್ಲ ಮಲಗಿಬಿಟ್ಟಿರ್ತಾರೆ ಅಂತ ಕಾಲ ಇದು. ಅಂತ ಪಾಠಶಾಲೆ ಇದ್ರೆ ಮಾತ್ರ ಅದಕ್ಕೆ ಮಹತ್ವ. ಶಿಷ್ಯರು ಏನ್ ಮಾಡ್ತಾರೆ ನೋಡಕ್ಕೆ ಒಂದು ರೌಂಡ್ ಹೋಗಿ ಬರ್ತಾ ಇದ್ರ. ಎಲ್ಲ ಜನ ಪಾಪ ಕೆಲವು ಮಲಗಿದವರು, ಹಾಗೆ ಮಲಗಿದವರು, ತೂಗ ಎಲ್ಲರೂ ಕಂಡ್ರು. ಒಬ್ಬರು ಮಾತ್ರ ಮಲಿಗೇ ಇಲ್ಲ, ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ, ಓದ್ತಾ ಇದ್ದಾರೆ ಬರೀತಾ ಇದ್ದಾರೆ. ನೋಡ್ತಾರೆ ಅವರೇ ವೆಂಕಟ ಭಟ್ಟರು, ವೆಂಕಟನಾಥ ರಾಘವೇಂದ್ರ ಪೂರ್ವಾಶ್ರಮ ನೋಡಿ. ಮಠ ಮಧ್ಯರಾತ್ರಿಯ ಸಮಯ ಅಂದ್ರೆ ತಮೋಗುಣ ಮೋಸ್ಟ್ ಇದರಲ್ಲಿ ಡಾಮಿನೇಟ್ ಆಗಿರಬೇಕು. ಅಂತ ಹೊತ್ತಲ್ಲಿ ನೀಟಾ ಬರೀತಾ ಕೂತಿದ್ದ ಅಂದ್ರೆ ಸತ್ವಗುಣ ಯಾವ ಮಠದಲ್ಲಿ ಇಟ್ಟುಕೊಂಡಿದ್ರು ಲೆಕ್ಕ ಹಾಕಬೇಕು. ಸತ್ವಗುಣ ಅಂದ್ರೆ ತುಂಬಿ ತುಳುಕ್ತಕ್ಕಂಥ ವಾತಾವರಣ ತುಂಬಿತ್ತು ಅಲ್ಲಿಗೆ. ಅದರಿಂದ ಏನಾಯ್ತು? ಲೋಕಮಾನ್ಯರಾಗಿ ಬಿಟ್ರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸರ್ಬರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಷ್ಟು ಜನ ಆರಾಧನೆ ಮಾಡ್ತಾರೆ, ಎಷ್ಟೋ ಜನಕ್ಕೆ ತಮ್ಮ ಮನೆ ಹಬ್ಬ ಮರ್ತಿದ್ರು ಚಿಂತ ರಾಯರ ಆರಾಧನೆ ಮರ್ತಿರೋದಿಲ್ಲ. ಎಷ್ಟೋ ಜನಗಳು ಓ ರಾರಾಯ ತಿಂಗಳಗಟ್ಟಲೆ ಮುಂದೆ ತಯಾರಾಗಿರ್ತಾರೆ. ಆ ರೀತಿ ಒಂದು ಮನೆ ಹಬ್ಬವನ್ನಾಗಿ ಆಚರಣೆ, ಸಮಾಜದ ಹಬ್ಬವನ್ನಾಗಿ ಆಚರಣೆ ಮಾಡ್ತಾನೆ ಮನುಷ್ಯ. ಅದು ಬರೀ ಬ್ರಾಹ್ಮಣರ ಸಮಾಜದಲ್ಲಲ್ಲ, ಇವತ್ತು ಎಲ್ಲಾ ಜನಗಳು ಜಾಗೃತ ಆಗಿರ್ತಕ್ಕಂಥ ಕಾಲ. ಏನಪ್ಪ ಕರ್ನಾಟಕ ಬಸವನಗುಡಿ ಏರಿಯಾ ಮಠ ಇದೆ ಅಂತಲ್ಲ, ಮದ್ರಾಸ್ ಅಂತ ಊರಲ್ಲಿ ನೋಡಿ ನೀವೀಗ ಎಂತೆಂತ ಮೂಲಗಳಲ್ಲಿ ಜನಗಳು ಅಷ್ಟು ಅಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೆ. ಸತ್ವಗುಣದ ಪ್ರಭಾವ ಅಷ್ಟು ಎಳೆದು ಬಿಡುತ್ತೆ. ಸತ್ಯ ಧರ್ಮ ರಥ ಆಯ್ತ, ಸತ್ವಗುಣ ಇದ್ದಿದ್ರಿಂದಾಗಿನೆ ಸತ್ಯವನ್ನು ಕೈಬಿಡಲಿಲ್ಲ, ಧರ್ಮವನ್ನು ಕೈಬಿಡಲಿಲ್ಲ. ಅದನ್ನ ಅರ್ಥ ಮಾಡ್ಕೊಡೋದ್ರ ಬದಲು ಪ್ರಸಾದ ಪರಿಮಳ ಪ್ರಸಾದ ತಿಂದು ಹೋಗ್ಬಿಡ್ತಾನೆ ಹೊರತು ಅರ್ಥ ಮಾಡ್ಕೊಡೋದೆ. ಅವರ ಬದುಕು ಎಷ್ಟು ಅದ್ಭುತವಾದದ್ದು, ಅವರ ಜೀವನ ಹೇಗಿತ್ತು, ಎಂಥ ಮಹಾ ತಪಸ್ವಿಗಳು ಅವರು. ತಿನ್ಲಕ್ಕೇನೂ ಇಲ್ಲ ಮನೆಯೊಳಗೆ, ವಾರಕ್ಕೆ 60 ಊಟ ಯಾವನ ಯೋಚನೆ ಮಾಡ್ತಾನ? ಸಿಕ್ಕಿ ತಿನ್ಬೇಕು ನ್ಯಾಯವಾಗಿ, ಸಾಧ್ಯನೇ ಇಲ್ಲ. ಆ ವ್ರತವನ್ನು ಮಾಡಿದರು 3-4 ವರ್ಷಗಳ ಕಾಲ ಅವರು ಮಾಡಿದ ವ್ರತ, ಬಹುಶಃ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ಅಂತ ಅತ್ಯುತ್ತಮ ಮಠದ ತಪಸ್ಸನ್ನು ಮಾಡಿದ್ದರ ಫಲ ಅವರ ಆಡಿದ ಮಾತೆಲ್ಲ ಅಪರೋಕ್ಷೀಕೃತ ಸ್ತ್ರೀಶಃ ಸಮುಪೇಕ್ಷಿತ ಭಾವಜ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಒಂದೊಂದು ಮಾತುಗಳು ಅವರನ್ನ ಎಷ್ಟು ಮೇಲ್ಮಟ್ಟದಲ್ಲಿ ಇದ್ದು ಅಂತ ಗೊತ್ತಾಗ್ತಾ ಇದೆ. ಕಲಿಯುಗದಲ್ಲಿ ರಾಯರ ಪರಮಾತ್ಯ ಅದಕ್ಕೆ ಕಳಿಸ್ತ, ಅಂತವ್ರು ಕಲಿಯುಗದಲ್ಲಿ ಒಬ್ಬರು ಇಲ್ಲದೆ ಹೋಗ್ಬಿಟ್ಟು ಏನಾಗ್ತಿತ್ತು? ಅದೇ ಯಾರೂ ಇಲ್ಲ ನೋಡಿದ್ರೆ ಕಲಿಯುಗನೇ ಅಂತದ್ದು. ಅದಕ್ಕೆ ನಾವು ಹಾಗಿಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಡ್ತೀವಿ. ಆಗ್ಲೇ ಇಂಥ ಯುಗದಲ್ಲಿ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂತ ತೋರಿಸಿಕೊಟ್ಟಂತ ಮಹಾನುಭಾವರು ಅವರು. ಆ ಹಿನ್ನೆಲೆಯಲ್ಲಿ ನಾವು ಸತ್ವಗುಣದ ಒಂದು ಸಿದ್ಧಿಯನ್ನ ಬೆಳೆಸಿಕೊಂಡ್ರೆ ಒಂದು ಭಾಗ ಆಯ್ತು. ಇನ್ನೊಂದು ಭಾಗ, ಸತ್ವಗುಣ ಎಲ್ಲಿರುತ್ತೆ? ಶಾಸ್ತ್ರ ಗ್ರಂಥಗಳಲ್ಲಿ ಇರುತ್ತೆ. ಸತ್ವಗುಣಗಳು ತುಂಬಿ ತುಳುಕ್ತಕ್ಕಂಥ ಜಾಗ ಅಂದ್ರೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಸಾತ್ವಿಕ ಪ್ರಪಂಚ ಅದು. ಅದು ನೋಡ್ತಾ ಹೋದಂತೆ ವಿಚಾರಕ್ಕೆ ಅಲ್ಲ ಸತ್ವಗುಣ ಬುದ್ಧಿಗೆ ಸಪ್ಲೈ ಎಲ್ಲ ಶುರುವಾಗುತ್ತೆ. ಸಾತ್ವಿಕ ಚಿಂತನೆ, ಸಾತ್ವಿಕ ಚಿಂತನೆ. ಹಿಂದಿನ ಕಾಲದಲ್ಲಿ ಈ ಓದು ಬರಹ ಸಾಮಾನ್ಯ ಇರಲಿಲ್ಲ, ಆದರೆ ಹಳ್ಳಿಗಳಿಗೆ ಎಜುಕೇಷನ್ ಸಿಕ್ತಿತ್ತು. ಎಲ್ಲಿಂದ ಸಿಕ್ತಿತ್ತು ಗೊತ್ತೇನು? ರಾಮಾಯಣ ಮಹಾಭಾರತಗಳ ಬಗ್ಗೆ ಪ್ರವಚನ ಹರಿಕಥೆ ಏನೋ ನಡೀತಾ ಇತ್ತು, ಅದೇ ಅವ್ರಿಗೆ ಮೇನ್ ಫುಡ್ ಅವ್ರಿಗೆ. ಅದರಿಂದ ಏನ್ ಹೇಳ್ತಿದ್ರು, ಏ ಮೋಸ ಮಾಡಬಾರ್ದಯ್ಯ, ದುರ್ಯೋಧನ ಏನ್ ಮಾಡ್ಬಿಟ್ಟ ನೋಡಿದ್ಯಾ, ಆಗಿರಬಾರ್ದು ನಾವು, ತಕ್ಷಣ ಹೇಳ್ತಿದ್ರು ರಾವಣನ ಗತಿ ಏನಾಯ್ತು ನೋಡಿದ್ಯಾ. ಇಷ್ಟೇ, ಇಷ್ಟರಿಂದ ಹಳ್ಳಿ ಹಳ್ಳಿನ ಜೀವನವೇ ಸೆಟ್ರೇಟ್ ಆಗ್ತಾ ಇತ್ತು. ಸುಳ್ಳು ಹೇಳ್ಬೇಡ, ಅವನ ತಾಳ ಆಗ್ಬಿಡ್ತೀನಿ ನೋಡು, ಸತ್ವ ಕೂಡ ಹೇಗೆ ಡಾಮಿನೇಟ್. ಒಂದೊಂದು ಮಾತುಗಳು ಅವರ ತಲೆ ಮುಟ್ತಾ ಇದ್ವಾಗ, ಈಗ ಅದು ಕೇಳೋಕ್ಕೂ ತಯಾರಿಲ್ಲ. ಏನ್ ನೋಡಿರ್ಕೊ ಮನೆ ತುಂಬಾ, ಯಾವ ದೃಶ್ಯಗಳನ್ನು ನೋಡಿದ್ರೆ ಮನುಷ್ಯನಿಗೆ ಸಾತ್ವಿಕತೆ ಹೆಸರು ಕೂಡ ಇರೋದಿಲ್ಲ, ಎಲ್ಲ ತಮೋಗುಣದ ತೇಳಿತಕ್ಕಂಥ ವಾತಾವರಣ. ಆದ್ರಿಂದನೇ ಹರಿಕಥೆಯನ್ನೇ ಕೇಳೋ, ಕೇಳಿದ್ದೇ ಕೇಳೋ, ಹರಿಕಥಾ ಶ್ರವಣ ಮಾಡೋ ನಿರಂತರ. ಶ್ರವಣ ಮನಕಾನಂದ ವೀವುದು, ಭವಜನಿತ ದುಃಖಗಳ ಕಡೆಯುವುದು, ವಿವಿಧ ಭೋಗಗಳ ಇಹಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಲ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಪ್ರತಿನಿತ್ಯದ ಪಾಠ ಪ್ರವಚನಗಳಿಂದ ಸತ್ವಗುಣದ ಬಗ್ಗೆ ನಮ್ಮ ಗಮನ ತುಂಬಾ ಜಾಸ್ತಿ ಆಗುತ್ತೆ. ಆಗ ಅದರಿಂದಾಗಿನೇ ಸಾಧನೆಗೆ ತುಂಬಾ ಅನುಕೂಲವಾಗುತ್ತೆ. ಆಹಾರದಲ್ಲಿ ಸಾತ್ವಿಕ ಆಹಾರ, ಮತ್ತೆ ಜ್ಞಾನ ಕಾರ್ಯದಲ್ಲಿ ಸಾತ್ವಿಕ ಶ್ರವಣ. ಈ ಮಧ್ಯೆ ಯಾವುದೋ ದುಶ್ಯಾಸ್ತ್ರಗಳ ಶ್ರವಣ ಮಾಡಬಾರದು, ಕಥೆ ಕಾದಂಬರಿ ಕಟ್ಟಕೆಟ್ಟದೆಲ್ಲ ಒಂದಕ್ಕೆ ಹೋಗಬಾರದು. ಯಾವುದರಿಂದ ನಮಗೆ ಭಗವಂತನ ಬಗ್ಗೆ, ಧರ್ಮದ ಬಗ್ಗೆ, ಸತ್ಯದ ಬಗ್ಗೆ ಎಚ್ಚರ ಮೂಡುತ್ತಲ್ಲ ಅಂತದನ್ನು ಓದಿದರೆ ಸತ್ವ ಕೂಡ ಡಾಮಿನೇಟ್ ಆಗಿ ಶುರುವಾಗಿಬಿಡುತ್ತೆ ನ್ಯಾಚುರಲಿ. ಸಾತ್ವಿಕವಾದ ಜೀವನ ಇದಕ್ಕೆಲ್ಲ ಕಲಶಪ್ರಾಯವಾದಂತಹ ಒಂದು ಸಾಧನೆ ಅಂತ ಕೇಳಿದರೆ, ಏಕಾದಶಿ ಉಪವಾಸವನ್ನು ಮಾಡ್ತಾನಲ್ಲ, ಎಲ್ಲದನ್ನ ವಾಶ್ಔಟ್ ಮಾಡಿ ಹಾಕ್ಬಿಟ್ಟು, ಬೇರೆ ಎಲ್ಲ ಕೂಡ ರಜೋಗುಣ ತಮೋಗುಣಗಳನ್ನ ಹೊರ ತಳ್ಳಿಬಿಡುತ್ತದು. ಸೈನ್ಸ್ ಒಪ್ಪಿಕೊಳ್ಳುತ್ತದ, ನಮ್ಮ ದೇಹದಲ್ಲಿ ಏನು 14 ದಿವಸಗಳ ಕಾಲ ಈ ಕಶ್ಮೀರಗಳು ಸೇರ್ಕೊಂಡಿರುತ್ತೆ, ಅದನ್ನ ಎಕ್ಸ್ಪೆಲ್ ಮಾಡಲಿಕ್ಕೆ ಬೇರೆ ಯಾವ ವಸ್ತು ತಗೊಂಡ್ರೂ ಆಗೋದಿಲ್ಲ. ಉಪವಾಸ ಮಾಡ್ತೀರಲ್ಲ, ಎಕ್ಸ್ಪೆಲ್ ಮಾಡಕ್ಕೆ ಶುರು ಮಾಡುತ್ತೆ. ದೇಹದ ಅನ್ವಾಂಟೆಡ್ ಥಿಂಗ್ಸ್ ಏನೆಲ್ಲ ಸೇರ್ಕೊಂಡಿರುತ್ತಲ್ಲ, ಒಳ್ಳೇದು ಅನ್ವಾಂಟೆಡ್ ಸೇರ್ಕೊಂಡಿದ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ, ಕೆಟ್ಟದಿದ್ರೆ ಎಕ್ಸ್ಪೆಲ್ ಮಾಡಿಬಿಡುತ್ತೆ. ಆದ್ರಿಂದ ನಾವು 10 ದಿವಸ ಯೋಚನೆ ಮಾಡಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ಯೋಚನೆ ಮಾಡ್ತೇವೆ, ಅಯ್ಯೋ ಉಪವಾಸ ಇರಬೇಕಲ್ಲ, ಉಪವಾಸ ಇದನ್ನು ಯೋಚನೆ ಮಾಡ್ತೇವೆ. ಹಾಗೆ ಯೋಚನೆ ಮಾಡಬಾರದು, ಏನ್ ಚೇಂಜಸ್ ಆಗುತ್ತೆ ಯೋಚನೆ ಮಾಡಬೇಕು. ಉಪವಾಸ ಮಾಡ್ತಾ ಹೋದಂತೆ ಏನೇನು ಚೇಂಜಸ್ ಆಗುತ್ತೆ ಯೋಚನೆ ಮಾಡಿ ಆ ಗೊತ್ತಾಗುತ್ತೆ. ಬೆಳಗ್ಗಿನ ಹೊತ್ತಿಗೆ ಏನು ಒಂದು ಹೆವಿನೆಸ್ ಇರುತ್ತಲ್ಲ, ಸಾಯಂಕಾಲದ ಹೊತ್ತಿಗೆ ಅದೆಲ್ಲ ಕಡಿಮೆ ಆಗಿರುತ್ತೆ. ಅಂತಾರೆ ಬಾಡಿ ಲೈಟ್ ಆಗುತ್ತೆ. ಸತ್ವಗುಣದ ಕಾರ್ಯ ಅದೇನು, ಬಾಡಿನ ಲೈಟ್ ಮಾಡುತ್ತೆ, ಲೈಟ್ ಮಾಡುತ್ತೆ. ಅನೇಕರಿಗೆ ಗೊತ್ತಿಲ್ಲ, ನೀವೇನು ಇಂಥವತ್ತಾರ ನೋಡಿ, ಆರ್ಟರೀಸ್ ಹಾರ್ಡನ್ ಆಗಬಾರದು ಅಂತ ಹೇಳಿ ಔಷಧಿಗಳು ತಗೊಳ್ತಾರೆ, ಬ್ಲಡ್ ಥಿನ್ ಮಾಡ್ಲಿಕ್ಕೆ ಅಂತ ಔಷಧಿ ತಗೊಂಡು ಆದಷ್ಟು ಕೂಡ ಆರ್ಟರಿಗಳು ದಪ್ಪ ಆಗದಂತೆ ಮಾಡಿಕೊಂಡು ಹಾರ್ಟ್ ಅಟ್ಯಾಕ್ ಆಗದಂತೆ ನೋಡಿಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ. ಏಕಾದಶಿ ಉಪವಾಸವನ್ನು ಮಾಡಿ ವಿಜ್ಞಾನಿ ಸಂಶೋಧನೆ ಮಾಡಿದ್ದಾರೆ ಆ ಬಗ್ಗೆ. ಒಂದು ದಿವಸ ಉಪವಾಸ ಮಾಡ್ತಿರಲ್ಲ, 14 ದಿವಸಗಳ ಕಾಲ ರಕ್ತ ಪರಿಚಲನೆ ಸರಿಯಾಗಿ ಮಾಡೋ ಶಕ್ತಿ ಅದಕ್ಕೆ. ಎಲ್ಲ ದೇಹದ ಎಲ್ಲ ಏನು ದೇಹಾಗಿರುತ್ತಲ್ಲ ಎಲ್ಲ ಒಂಥರ ಬಾಡಿ ಇದಾಗ್ಬಿಡುತ್ತೆ, ಸ್ಮೂತ್ ಆಗಿಬಿಡುತ್ತೆ. ಸ್ಮೂತ್ ಆಗೋದ್ರಿಂದ ಅವನ ರೋಗ ರುಜಿನಗಳು ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಎಷ್ಟೋ ಜನರಿಗೆ ಕೇಳ್ತಾರೆ, ನಾವು ಹಾರ್ಟ್ ಅಟ್ಯಾಕ್ ನಮ್ಮದೆಲ್ಲ ಪ್ರಾಬ್ಲಮ್ ಇರುತ್ತೆ, ಏನೋ ಬೈಪಾಸ್ ಆಗಿಬಿಟ್ಟಿರುತ್ತೆ, ಡಾಕ್ಟರ್ ತಗೊಳ್ಳೇಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಔಷಧಿನ, ಬಿಟ್ಟರೆ ಭಾರಿ ತೊಂದರೆ ಆಗುತ್ತಾ? ಔಷಧಿ ಏನು ಮಹಾ ಕೆಲಸ ಮಾಡುತ್ತೆ? ಉಪವಾಸ ಮಾಡ್ತಿರಲ್ಲ, ಅದು ಒಳಗಿನಿಂದ ಕೆಲಸ ಮಾಡುತ್ತೆ. ಔಷಧಿ ಹೋಗಿ ತಳ್ಳಬೇಕಷ್ಟೇ, ಇದು ನ್ಯಾಚುರಲ್ ಆಗಿ ಕೆಲಸ ಮಾಡುತ್ತೆ. ಅವತ್ತಿನ ದಿವಸದ ನೀವು ಔಷಧಿ ಬಿಡೋದು ಏನು ತೊಂದರೆ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ಅದಕ್ಕಿಂತ 10-20 ಕೆಲಸ ಮಾಡುತ್ತೆ. ಅಂದ್ರೆ ದಿವಸಕ್ಕೊಂದ್ಸತ್ತ ಔಷಧಿ ತಗೊಂಡ್ರೆ 24 ತಾಸು ಔಷಧಿ ತಗೊಳಕ್ಕೆ ಯಾರು ಹೇಳಿಲ್ಲ, ಗಂಟೆಗೊಂದು ಗುಳಿಗೆ ತಗೊಂಡು ಹೇಳೋಕೆ ಸಾಧ್ಯ ಇಲ್ಲ. ಬೆಳಗ್ಗೊಮ್ಮೆ, ಮಧ್ಯಾಹ್ನ ಒಮ್ಮೆ, ಸಾಯಂಕಾಲ ಒಮ್ಮೆ ಅಷ್ಟೇ. ಅಷ್ಟು 24 ತಾಸು ಸೆಟ್ರೇಟ್ ಮಾಡೋದಾದ್ರೆ ಏಕಾದಶಿ ಉಪವಾಸ ಒಂದು ಇಡೀ 15 ದಿವಸದಿಂದ ಸೆಟ್ ಮಾಡುತ್ತೆ. ಒಂದು ದಿವಸ ಮಾಡಿಬಿಟ್ಟಾಗ ಆ ಯೋಚನೆ ಮಾಡಿದ್ರೆ ಸತ್ವ ಗುಣ ಡಾಮಿನೇಟ್ ಆಗೋದಂದ್ರೆ ಎಲ್ಲ ಫಿಸಿಕಲ್ ಅಡ್ವಾಂಟೇಜ್ ಇದೆ, ಸ್ಪಿರಿಚುವಲ್ ಅಡ್ವಾಂಟೇಜ್ ಇದೆ, ಇಂಟೆಲೆಕ್ಚುಯಲ್ ಅಡ್ವಾಂಟೇಜ್ ಇದೆ, ಪ್ರತಿಯೊಂದು ಪರಿಸ್ಥಿತಿಯ ಒಂದು ಸಲ್ಲಾಭವನ್ನು ಪಡೀಲಿಕ್ಕೆ ವ್ರತ ಉಪವಾಸಗಳು ನಮಗೆ ಬೇಕು. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಕೃಷ್ಣಾಷ್ಟವ್ರತ ಮೊದಲಾದವುಗಳೆಲ್ಲ ವರ್ಷದ ಸಿದ್ಧಿ ಕೊಡ್ತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ. 12-15 ದಿವಸಕ್ಕೊಮ್ಮೆ ಇದು ಮಾಡಿದರೆ ಕೃಷ್ಣಾಷ್ಟವ್ರತ ಒಂದು ಎಷ್ಟಾರು ವ್ರತಾನೆ ವರ್ಷಕ್ಕೊಮ್ಮೆ ಕಂಪಲ್ಸರಿ ಮಾಡ್ತಾನೆ. ಅದರಿಂದ ದೇಹದ ಆರೋಗ್ಯವನ್ನು ಅತ್ಯುತ್ತಮ ಮಟ್ಟದಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಆರೋಗ್ಯ, ಬರೀ ಆರೋಗ್ಯದ ಉಪಯೋಗ ಇಲ್ಲ, ಜ್ಞಾನ ಕಾರ್ಯಕ್ಕೆ ಹೋಗಬೇಕಲ್ಲ. ಏಕಾದಶಿ ಉಪವಾಸ ಹಾಗೆ ಮಾಡುತ್ತೆ, ಕೆಟ್ಟ ಕಡೆ ಹೋಗಕ್ಕೆ ಮನಸ್ಸು ಬರೋದಿಲ್ಲ ಅವನಿಗೆ. ಅವತ್ತಿನ ದಿವಸ ಒಂಥರ ಫೋರ್ಸಿಬಲಿ ಆ ಕಡೆ ಒಳ್ಳೇದಕ್ಕೆ ಹೋಗ್ತಾರೆ. ಯಾವುದು ಕರೆಯಕ್ಕೆ ಬರ್ತಾರೆ, ರಿಸರ್ವೇಷನ್ ಮಾಡ್ತಾರೆ ಬಾಯಿ ಅಂತ ಕೇಳಿದ್ರೆ ಆಗೋದಿಲ್ಲ, ಅದನ್ನ ಕೇಳಿ ಬರೋದಿಲ್ಲ, ಬೇಕಾದ್ರೆ ನಾಳೆ ನೋಡೋಣ ಅಂತ ಹೇಳ್ತಾರೆ. ಬಾಡಿ ರೆಫ್ಯೂಸ್ ಮಾಡುತ್ತೆ, ಹೋಗ್ಲಿ ಅಲ್ಲಿ ಹೋಗಿ ನನ್ನ ಕೈಲಿ ಆಗೋದಿಲ್ಲ, ನನಗೆ ನೋಡೋಣ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಾತ್ವಿಕತೆ ನಮ್ಗೆ ಗೊತ್ತಿಲ್ಲದ ಹಾಗೇನೆ ಡೆವಲಪ್ ಆಗ್ತಾ ಹೋಗುತ್ತೆ. ನಮಗೆ ಏಕಾದಶಿ ವ್ರತ ಅಂದ್ರೆ ವಯಸ್ಸಾದವರು, ಜೀರ್ಣಶಕ್ತಿ ಕಡಿಮೆ ಆದವರು ಒಂದಿವಸ ಬಿಟ್ಟರೆ ಒಳ್ಳೆಯ ತಿಳ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ, ತಪ್ಪು. ನಿಜವಾದ ಅರ್ಥದಲ್ಲಿ ಎಲ್ಲರೂ ಮಾಡಲೇಬೇಕಾದಂತಹ ಶ್ರೇಷ್ಠವಾದ ವ್ರತ ನಮ್ಮ ನಿತ್ಯ ಜೀವನಕ್ಕೆ ಭಗವಂತ ಹೇಳಿ ಆಗಿದೆ ಆಗಲೇ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದುಷ್ಟ್ವಾದಿ ವರ್ತತೆ. ಒಳ್ಳೆ ಸಿದ್ಧಿ ಅದು ಒಂದು. ಇದೆಲ್ಲ ಅರ್ಥ ಮಾಡಿಕೊಂಡಾಗ 14ನೇ ಅಧ್ಯಾಯದ ಪ್ರಯೋಜನ ಎಷ್ಟಿದೆ ಅಂತ ನಮಗೆ ಅರ್ಥವಾಗುತ್ತೆ. ಇನ್ನೂ ತುಂಬ ಹೇಳೋ ವಿಚಾರ ಇದೆ. ನಾಳೆಯಿಂದ ನಾಳೆ ರಜೋಗುಣ ತಮೋಗುಣಗಳ ವಿಚಾರ, ಇನ್ನು ಅನೇಕ ವಿಚಾರಗಳನ್ನ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತಂತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಬ್ರಹ್ಮಾಂತಾಗ್ರವ ಸಾಕ್ಷಾತ್. ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲ ತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ 14ನೇ ಅಧ್ಯಾಯದಲ್ಲಿ ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಅಂತ ಹೇಳಿ ಮೂರು ಗುಣಗಳು ಪ್ರಕೃತಿಯ ಗುಣಗಳು. ಇವು ಇಲ್ಲದ ವ್ಯಕ್ತಿಯೇ ವಸ್ತುವೇ ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಬ್ಬರಲ್ಲೂ ಗುಣಗಳಿದ್ದೇ ಇದೆ. ಈ ಗುಣಗಳಿವೆ, ಬಟ್ ಬಂಧನ ಮಾಡ್ತಾ ಇವೆ. ಇನ್ನು ಯೋಚನೆ ಮಾಡಿ, ಬಂಧನ ಮಾಡ್ತಾ ಇವೆ. ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣಗಳು ಬಂಧನ ಮಾಡ್ತಾ ಇವೆ. ಇದು ನಮಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಸತ್ವಗುಣ ಬಂಧನ ಮಾಡುತ್ತಾ? ಸತ್ವ ಅಂದರೆ ಭಾರಿ ಒಳ್ಳೆಯ ಗುಣ, ಅದು ಬಂಧನ ಮಾಡುತ್ತಾ ಅಂತ ಹೇಳಿದರೆ ಹೌದು. ಅದು ಯಾವುದೋ ಸಣ್ಣ ಕೆಲಸಕ್ಕೆ ಸೇರಿರ್ತಾನೆ, ಅಟೆಂಡರ್ ಕೆಲಸಕ್ಕೆ ಸೇರಿರ್ತಾನೆ, ಅದಕ್ಕೂ ಬಂಧನ ಇದೆ. ಕ್ಲಾಸ್ ಒನ್ ಆಫೀಸರ್, ಅವನಿಗೂ ಬಂಧನ ಇದೆ. ಹೋಗದೆ ಹೋದರೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತ? ಅಷ್ಟು ಅನುಕೂಲ ಎಷ್ಟೇ ಇದ್ರೂ ಕೂಡ ಅದೊಂದು ಆನ್ಸರಬಲ್ ಆಗಿ ಆಗ್ತಾನೋ, ಅದು ಬಂಧನ. ಅದು ಒಂದು ಇವತ್ತು ಕಟ್ಟೆ, ಯಾವ್ದಲ್ಲಿ ಕಟ್ಟಿದ್ರು ಕಟ್ಟೆ, ಹಗ್ಗದಲ್ಲಿ ಕಟ್ಟಿದ್ರು ಕಟ್ಟೆ, ಸರಪಳಿ ಹಾಕಿದ್ರು ಕಟ್ಟೆ, ಬಂಗಾರ ಸರಪಳಿ ಹಾಕಿದ್ರು ಅದು ಬಂಧನ, ಬಂಧನನೇ. ಆದ್ದರಿಂದ ಸತ್ವಗುಣವು ಕೂಡ ಬಂಧನ ಕಾರಣವಾಗುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಈ ಗುಣಗಳ ಪರಿಧಿಗೆ ಬಂದ ಅಂದರೆ ಅದು ಬಂಧನ ತಪ್ಪಿದ್ದಲ್ವೇ ಇಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಬಂಧನ ಅಂಬೋದು ಒಳ್ಳೆಯದಕ್ಕೆ ಕೆಟ್ಟದಕ್ಕಷ್ಟೇ ಇಲ್ಲ, ಒಳ್ಳೆಯದಕ್ಕೂ ಬಂಧನ ಇದ್ದೇ ಇದೆ. ಎಷ್ಟೋ ಸಲ ಹೇಳ್ತಾರೆ, ತುಂಬ ಒತ್ತಾಯ ಮಾಡಿಬಿಟ್ರು, ಭಾರಿ ಬೈದುಬಿಟ್ರು, ನಿರ್ವಾ ಎಲ್ಲ ಹೋಗ್ಬೇಕಾಯ್ತು ನಾನು ಅಂತ ಹೇಳ್ತಾರೆ. ಇನ್ನೊಂದು ಕಡೆಗೆ ತುಂಬ ಒತ್ತಾಯ ಮಾಡಿ ಪ್ರೀತಿಯಿಂದ ಕರೆದ್ರೆ ಹೋಗ್ಬೇಕಾಯ್ತು ಅಂತ ಹೇಳ್ತಾರೆ. ನೋಡಿ, ಒಂದು ತುಂಬ ಬೈದು ಕರೆದಾಗ ನಿರ್ವಾ ಎಲ್ಲ ಹೋಗ್ಬೇಕಾಗತ್ತೆ. ಅತ್ಯಂತ ನೀವು ಬರೆದ ಹೋದ್ರೆ ಕೆಲಸ ಆಗೋದೇ ಇಲ್ಲ, ಮತ್ತೆ ಹೋಗ್ಬೇಕಾಗತ್ತೆ. ಅಂದ್ರೆ ಬಂಧನ, ಪ್ರೀತಿಯಲ್ಲೂ ಬಂಧನ ಇದೆ, ದ್ವೇಷದಲ್ಲೂ ಬಂಧನ ಇದೆ. ಸತ್ವಗುಣನೂ ಬಂಧನ ಮಾಡುತ್ತೆ, ತಮೋಗುಣನೂ ಬಂಧನ ಮಾಡುತ್ತೆ, ರಜೋಗುಣನೂ ಬಂಧನ ಮಾಡುತ್ತೆ. ಆದ್ದರಿಂದ ಈ ಗುಣತ್ರಯಗಳಿಗೆ ಬಂಧನ ಮಾಡೋ ಶಕ್ತಿ ಇದ್ದೇ ಇದೆ. ಬರೀ ಬಂಧನ ಮಾಡೋದಲ್ಲ, ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ವಿಶೇಷವಾದ ಬಂಧನವನ್ನ ನಿತರಾಂ ಬಂಧಂತಿ, ಅದಕ್ಕೆ ನಿಬದ್ಧಂತಿ ಮಹಾಬಾಹು, ವಿಶೇಷವಾದ ಬಂಧನವನ್ನು ಹಾಕ್ತಾ ಇವೆ. ಸತ್ವಗುಣದ ಬಂಧನ ಹೇಗೆ ಅಂತ ಕೇಳಿದರೆ, ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕ ಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಕ. ಸತ್ವಗುಣ ಸುಖದ ಬಂಧನವನ್ನು ಉಂಟು ಮಾಡುತ್ತೆ, ಜ್ಞಾನದ ಬಂಧನವನ್ನು ಉಂಟು ಮಾಡುತ್ತೆ. ಅಂದರೆ ಜ್ಞಾನವೂ ಒಂದು ಬಂಧನವೇ. ಅಂದರೆ ಕೆಲಸಕ್ಕೆ ಹೋಗೋನೂ ಹೋಗಬೇಕು ಟೈಮ್ ಸರಿಯಾಗಿ, ಸ್ಟೂಡೆಂಟ್ ಓದಕ್ಕೆ ಹೋಗೋನು ಹೋಗಬೇಕು, ಅವನಿಗೂ ಬಂಧನ ಇದೆ. ಅಟೆಂಡೆನ್ಸ್ ಬೇಕಾಗುತ್ತೆ ಅವನಿಗೆ, ಲೇಟಾಗಿ ಬಂದರೆ ವಯಾರ್ಯೂ ಲೇಟ್ ಅಂತ ಕೇಳ್ತಾರೆ, ಅದು ಬಂಧನನೇ. ಜ್ಞಾನ ಕಾರ್ಯ ಅಲ್ಲೂ ಬಂಧನ ಇದೆ, ಇದರಲ್ಲೂ ಬಂಧನ ಇದೆ. ಪ್ರಕಾಶಕಂ ಅನಾಮಯಂ, ಆದರೆ ಅಡ್ವಾಂಟೇಜಸ್ ಇದೆ ಅದರೊಳಗೆ. ಇಷ್ಟಾದರೂ ಸತ್ವಗುಣದ ಬಂಧನ, ವಿದ್ಯಾರ್ಥಿಯ ಬಂಧನಕ್ಕೆ ಅನುಕೂಲ ಏನು ಅಂದರೆ, ಆ ಬಂಧನ ಫಾಲೋ ಮಾಡಿದಷ್ಟು ಕೂಡ ಅವನ ಮೇಲೆ ಹೋಗಲಿಕ್ಕೆ ಶುರುವಾಗ್ತಾನೆ. ಬಂಧನ ಸರಿಯಾಗಿ ಹೋಗಬೇಕು, ಸರಿಯಾಗಿ ಹೋಗ್ತಾನೆ. ಓದಬೇಕು, ಸರಿಯಾಗಿ ಓದ್ತಾನೆ. ಅದೇ ರೀತಿಯಲ್ಲಿ ಬರೀಬೇಕು, ಸರಿಯಾಗಿ ಬರೀತಾನೆ. ಅವನ ಮೇಲಕ್ಕೆ ಹೋಗ್ತಾ ಬರ್ತಾನೆ. ಸೆಕೆಂಡ್ ಇಯರು, ಥರ್ಡ್ ಇಯರ್ ಹೋಗ್ತಾ ಮುಂದಕ್ಕೆ ಹೋಗ್ತಾ ಬರ್ತಾನೆ. ಆದರೆ ಕೆಲಸ ಕೆಟ್ಟಕಡೆ ಬಂಧನದಲ್ಲಿದ್ದಾಗ, ಬಂಧನದಲ್ಲಿದ್ದಾಗ ಅಲ್ಲಿದ್ದರೂ ಬಂಧನ, ಮಾಡಿದರೂ ಬಂಧನ, ಬಿಟ್ಟರೂ ಬಂಧನನೇ. ಅದು ಯಾವ ರೀತಿಯದು ಬಂಧನ? ಕೆಟ್ಟ ಬಂಧನ. ಅದು ಬಂಧನದಲ್ಲಿ ಎರಡು ಭಾಗ ಇದೆ, ಒಳ್ಳೆಯ ಬಂಧನ, ಸಾತ್ವಿಕ ಬಂಧನ, ಕೆಟ್ಟ ಬಂಧನ, ತಾಮಸ ಬಂಧನ, ಮಧ್ಯದ ಬಂಧನ, ಅದು ರಾಜಸ ಬಂಧನ. ಆದ್ದರಿಂದ ಈ ಬಂಧನವನ್ನು, ಸತ್ವಗುಣದ ಬಂಧನ, ಸುಖ ಮತ್ತು ಜ್ಞಾನಗಳ ಸಂಬಂಧವನ್ನು ಉಂಟು ಮಾಡೋದು ಸತ್ವಗುಣದ ಒಂದು ಭಾರಿ ವಿಶೇಷ. ಅಷ್ಟು ಹೇಳಿ ಮುಂದೆ ಈ ರಜೋಗುಣವು ಹಾಗೆ ಬಂಧನ ಮಾಡ್ತಾ ಇದೆ. ರಜೋಗುಣವು ಕೂಡ ವಿಶೇಷವಾದ ಬಂಧನವನ್ನು, ತೃಷ್ಣಾಸಂಗ ಸಮುದ್ಭವಂ, ತೃಷ್ಣಾಸಂಗ ಸಮುದ್ಭವಂ, ರಜೋ ರಾಗಾತ್ಮಕಂ ವಿದ್ಧಿ, ಆಸೆಯನ್ನು ಹುಟ್ಟಿಸೋದು ಈ ರಜೋಗುಣದ ಲಕ್ಷಣ. ಆಸೆಯನ್ನು ಹುಟ್ಟಿಸುತ್ತೆ, ಆಸೆಯನ್ನು ಬೆಳೆಸುತ್ತೆ, ಎರಡೂ ಮಾಡತಕ್ಕಂಥದ್ದು ಅದರ ವೈಶಿಷ್ಟ್ಯ. ಆದ್ದರಿಂದ ಅದರ ಆಸೆ ಇದ್ದ ಮನುಷ್ಯ ಏನು ಮಾಡ್ತಾನೆ, ತನ್ನಿಬದ್ಧಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ, ಈ ಕೆಲಸ ಮಾಡೋ ರೀತಿಯಲ್ಲಿ ಪ್ರವೃತ್ತಿ ಮಾಡ್ತಾ ಹೋಗುತ್ತೆ. ಓದ್ತಾ ಕೊಡೋದು ಬಂಧನ, ಕೆಲಸ ಮಾಡೋದು ಬಂಧನ, ಈ ಓದೋದೆಲ್ಲ ಸಾತ್ವಿಕ ಬಂಧನ, ಕೆಲಸದ್ದೆಲ್ಲ ರಾಜಸ ಬಂಧನ ಅಂತ ಹೇಳುತ್ತಾನೆ. ಕೆಲಸದ್ದೆಲ್ಲ ರಾಜಸ ಬಂಧನ. ಅನಂತರ ಈ ತಮಸ್ತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ತನ್ನಿಬದ್ಧಾತಿ ಕೌಂತೇಯ ಅಂತ ಹೇಳಬೇಕಾದ್ರೆ, ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ನಿಬದ್ಧಾತಿ ದೇಹಿನಂ. ಪ್ರಮಾದ ಆಲಸ್ಯ ನಿದ್ರ, ತಮಸ್ಸಿನ ಬಂಧನ ಅಜ್ಞಾನಜಂ, ಅಜ್ಞಾನದಿಂದ ತಮಸ್ಸು ಹುಟ್ಟುತ್ತೆ ಎಂಬ ಅರ್ಥ ಬರುತ್ತೆ. ಹಾಗಲ್ಲ, ಅಜ್ಞಾನಕ್ಕೆ ಇದು ಹುಟ್ಟಿಗೆ ಕಾರಣವಾಗುತ್ತೆ ಅಂತ ಅರ್ಥ. ಅಜ್ಞಾನಂ ಜಾಯತೆ ಅಸ್ಮಾತ್ ಇತಿ ಅಜ್ಞಾನಜಂ, ಆ ರೀತಿ ಬಿಡಿಸ್ಕೋಬೇಕಾಗಲ್ಲ. ಅಜ್ಞಾನದಿಂದ ತಮಸ್ಸು ಹುಟ್ಟೋದಲ್ಲ, ತಮಸ್ಸಿನಿಂದ ಅಜ್ಞಾನ ಹುಟ್ಟುತ್ತೆ. ಸುಲಭ ಅದು ಅರ್ಥ ಮಾಡಿಕೊಡೋದು. ಕತ್ಲಿದೆ ಏನೂ ಕಾಣೋದಿಲ್ಲ, ಕತ್ಲು ಅಂದರೆ ತಮಸ್ಸು. ಇವನಿಗೆ ಕಣ್ಣಿದೆ ಆದರೂ ಕಾಣ್ತಾ ಇಲ್ಲ, ಈ ಕತ್ಲು ಕಾಣದಂತೆ ಮಾಡಿಬಿಟ್ಟಿದೆ. ಅದಕ್ಕೆ ತಮಸ್ತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ, ಇದು ಮುಚ್ಚಾಕೋದು. ಬೆಳಕು ಇದ್ದಂತೆ ಸತ್ವಗುಣ, ಈ ಮಸುಪಸುಗು ಬೆಳಕು ಎಂಬುದು ರಜೋಗುಣ, ಗಾಢಾಂಧಕಾರ ತಮೋಗುಣ. ಆ ದೃಷ್ಟಿಯಿಂದ ತಮಸ್ಸನ್ನ ಹೆಸರು ಅದರ ಅನೇಕ ಅರ್ಥವನ್ನು ಹೇಳಿದೆ. ತಮೋಗುಣ ತಮಸ್ಸಿಗೆ ಕತ್ತಲೆ ಅಂತ ಅರ್ಥ, ತಮಸ್ಸಿಗೆ ಅಜ್ಞಾನ ಅಂತ ಅರ್ಥ, ತಮಸ್ಸಿಗೆ ಮಿಥ್ಯಾಜ್ಞಾನ ಅಂತ ಅರ್ಥ. ಅಜ್ಞಾನ ಅಂದರೆ ತಿಳಿದೇ ಇರೋದು, ಮಿಥ್ಯಾಜ್ಞಾನ ಅಂದರೆ ತಪ್ಪು ತಿಳಿಯೋದು. ಇವೆಲ್ಲ ತಮಸ್ಸಿನಿಂದ ಆಗ್ತಕ್ಕಂಥ, ಕತ್ತಲಾಗ ಬೆಳಕಿನಲ್ಲಿ ಆಗೋದಿಲ್ಲ ಇದೆಲ್ಲ ಕೂಡ. ಕತ್ತಲಲ್ಲಿ ಹೇಗೆ ಮನುಷ್ಯ ದಾರಿ ತಪ್ತಾನೋ, ತಮೋಗುಣ ಇದ್ದಾಗ ದಾರಿ ತಪ್ತಾನೆ ಅಂತ ಅರ್ಥ. ಸತ್ವಗುಣ ಬೆಳಕಿರೋದ್ರಿಂದ ಆಗ ಬೆಳಕು ದಾರಿ ತಪ್ಪು ಸಂಭವ ಕಡಿಮೆ. ನಿನ್ನೆ ಹೇಳಿದನಲ್ಲ, ಕೃತಯುಗ ಅಂದರೆ ಬೆಳಕಿದ್ದಾಗ, ಆದ್ದರಿಂದ ಅಲ್ಲಿ ಜ್ಞಾನ ದಾರಿ ತಪ್ಪು ಪ್ರಸಂಗ ಇಲ್ಲ. ಕಲಿಯುಗ ತಮೋ ಕತ್ತಲೆ ಇದ್ದಾಗ, ಆದ್ದರಿಂದ ಸಾಮಾನ್ಯ ದಾರಿ ತಪ್ತಾರೆ. ಸಾಮಾನ್ಯ ದಾರಿ ತಪ್ಪೋದು ಕಲಿಯುಗದ ಮಾರ್ಗಾತ್ಸರಾಂ ಸ್ಕಲತಿ ಖಿನ್ನ ಹೃದಯ ಮುಕುಂದಂ ದೇವಾಶ್ಚತುರ್ಮುಖ ಮುಖಾಹ ಶರಣಂ ಪ್ರಜಗ್ಮುಹ ವಿಜ್ಞಾನ ಭಾನುಮತಿ ಕಾಲಬಲೇನ ಅಲೀನೆ. ರಾತ್ರಿ ಸೂರ್ಯ ಬೆಳಕಿರೋದಿಲ್ಲ, ಆದ್ದರಿಂದ ಕತ್ತಲಿಗೆ ಪೂರ್ಣ ಅವಕಾಶ. ಹಾಗದಲ್ಲಿ ಸೂರ್ಯನ ಪ್ರಕಾಶ ಇರೋದ್ರಿಂದ ಆಗ ದಾರಿ ಕಾಣೋದು ಸುಲಭ. ಆ ದೃಷ್ಟಿಯಲ್ಲಿ ಸತ್ವಗುಣ ಬೆಳಕು, ತಮೋಗುಣ ಗಾಢಾಂಧಕಾರ, ರಜೋಗುಣ ಮಸುಕು ಬಸು ಕಾಣುತ್ತೆ, ಆದರೆ ಸ್ಪಷ್ಟೀಕರಣ ಸ್ಪಷ್ಟತೆ ಇಲ್ಲ. ಇದು ರಜೋಗುಣದ ವೈಶಿಷ್ಟ್ಯ. ಅದಕ್ಕೆ ಹೇಳಿದೆ, ಸೂರ್ಯನ ಬೆಳಕೇನಂತೆ ಅದು, ಚಂದ್ರನ ಬೆಳಕೇನಂತೆ ತಮೋಗುಣ. ಚಂದ್ರನ ಬೆಳಕಿನಲ್ಲಿ ಎಷ್ಟು ಬೆಳಕಿದ್ರು ಕೂಡ, ಹುಣ್ಣಿಮೆ ಬೆಳಕಿನಲ್ಲೂ ಕೂಡ ಓದಲಿಕ್ಕಾಗೋದಿಲ್ಲ, ಬರೀ ಚಂದ್ರನ ಬೆಳಕಿಗೆ ಓದಲಿಕ್ಕಾಗೋದಿಲ್ಲ. ಅದು ಬರೀ ಸಾಮಾನ್ಯತಃ ಜ್ಞಾನ ಹುಟ್ಟಿಸುತ್ತೆ ಹೊರತು ಸ್ಪಷ್ಟಿ ದೂರದಲ್ಲಿ ನೋಡಿದರೆ ಕರೆಕ್ಟ್ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಅದರಿಂದ ಮನುಷ್ಯರು ಬರ್ತಾರೆ, ಯಾರೋ ಗೊತ್ತಿದ್ದರಿಂದ ಅದೆಲ್ಲ ಗೊತ್ತಾಗುತ್ತೆ, ಕರೆಕ್ಟಾಗಿ ಹೇಳೋದಕ್ಕಾಗೋದಿಲ್ಲ. ಮತ್ತು ಕೋರ್ಟ್ ಕೇಸುಗಳಲ್ಲೂ ಕೂಡ ಬೆಳದಿಂಗಳ ಬೆಳಕಲ್ಲಿ ನಾನು ಕಂಡೆ ಅಂತ ಹೇಳಿದರೆ ಅದು ಪೂರ್ತಿ ಐ ವಿಟ್ನೆಸ್ ಆಗೋದು ಸಾಧ್ಯ ಇಲ್ಲ. ಅದು ಒಂದು ಡಿಫೆಕ್ಟೇ ಇರ್ಬೋದು. ಸೂರ್ಯನ ಬೆಳಕಲ್ಲಿ ಕಾಣೋದು ಬೇರೆ, ಚಂದ್ರನ ಬೆಳಕಲ್ಲಿ ಕಾಣೋದು ಬೇರೆ, ಇನ್ನು ಕತ್ತಲಲ್ಲಂತೂ ಕಾಣೋ ಪ್ರಸಕ್ತಿನೇ ಇಲ್ಲ. ಆ ದೃಷ್ಟಿಯಲ್ಲಿ ರಜೋಗುಣ ಎಂಬುದು ಕರ್ಮದ ಬಂಧನ. ತನ್ನಿ ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ನಿ ಬದ್ಧಾತಿ ಭಾರತ. ಪ್ರಮಾದ ಆಲಸ್ಯ ನಿದ್ರ, ಪ್ರಮಾದ ಅಂದರೆ ತಪ್ಪು ಮಾಡೋದು, ಆಲಸ್ಯ ಅಂದರೆ ಸೋಮಾರಿತನ, ಆಲಸ್ಯ ಭಾವ ಆಲಸ್ಯಂ ಸೋಮಾರಿತನ, ಮತ್ತೆ ನಿದ್ರ ಮಲಗಿಬಿಡೋದು, ಇವೆಲ್ಲ ತಮೋ ಗುಣದ ಲಕ್ಷಣಗಳು. ಆಯಾ ಗುಣಗಳ ಕ್ಯಾರೆಕ್ಟರಿಸ್ಟಿಕ್ ಏನು, ಅನ್ನೋದನ್ನ ಈ ಮೂರು ಶ್ಲೋಕದಲ್ಲಿ ಒಂದೊಂದು ಗುಣದ ವಿವರಣೆಯ ಬಗ್ಗೆ ಒಂದೊಂದು ಶ್ಲೋಕವನ್ನು ಇಟ್ಟು ಮುಂದೇನಾಗತ್ತೆ ಅಂತ ಹೇಳಿದ್ದಾರೆ. ಸತ್ವಂ ಸುಖೇ ಸಂಜಯತಿ, ಸತ್ವದ ಒಟ್ಟು ಪರಿಣಾಮ ಏನು ಅಂದರೆ ಸುಖವನ್ನು ಉಂಟು ಮಾಡುವ ಸತ್ವಗುಣದ ಲಕ್ಷಣ. ಸತ್ವಗುಣ ಅವಳ ಹಿತವಾದಂತಹ ವಾತಾವರಣ ಉಂಟು ಮಾಡುತ್ತೆ. ಸತ್ವಂ ಸುಖೇ ಸಂಜಯತಿ, ಬೆಳಕಲ್ಲಿ ಏನು ಮಾಡಲಿ ಬೆಳಿ, ಬೆಳಕು ಬಂದ ತಕ್ಷಣ ಹಬ್ಬ ಅಂತ ಇಮಿಡಿಯೇಟ್ ರಿಲೀಫ್, ಅವನಿಗೆ ದೀಪ ಹೋಗಿರುತ್ತೆ ಓ ಅಂತ ಅಡ್ಕೋತಿರ್ತಾನೆ. ಬೆಳಕು ಬಂದ್ರೆ ಮಾಡೋದಷ್ಟೇ ಇವನು, ಬೆಳಕು ಬಂದ್ರೆ ಮಾಡೋದಷ್ಟೇ, ಕತ್ಲಿದ್ರೆ ಮಾಡೋದಷ್ಟೇ. ಆದರೆ ಬೆಳಕು ಬಂದಾಗ ಏನೋ ಒಂದು ಸಮಾಧಾನ ಮನಸ್ಸಿಗೆ. ಸತ್ವಂ ಸುಖೇ ಸಂಜಯತಿ, ಸತ್ವಗುಣ ಯಾವಾಗಲೂ ಕೂಡ ಸುಖದಲ್ಲಿ ಮನುಷ್ಯರನ್ನು ಇನ್ವಾಲ್ವ್ ಮಾಡಿಸುತ್ತೆ ಅಂತ ಹೇಳಿದ್ರೆ ಸುಖದಲ್ಲಿ ತೊಡಗಿಸತಕ್ಕಂಥದ್ದು ಸತ್ವಗುಣದ ಲಕ್ಷಣ. ರಜಃ ಕರ್ಮಣಿ ಭಾರತ, ರಜೋಗುಣ ಈ ಕರ್ಮದಲ್ಲಿ ತೊಡಗಿಸುತ್ತೆ, ಆಕ್ಟಿವಿಟಿ ಮಾಡುತ್ತೆ. ಒಳ್ಳೆ ಬುದ್ಧಿವಂತ, ಸತ್ವಗುಣ ಇದೆ, ಓದ್ತೇನೆ ಅಂತ ಹೋಗಿಬಿಡ್ತಾನೆ. ಅಷ್ಟು ಬುದ್ಧಿವಂತನಲ್ಲ, ನಾನು ಕೆಲಸಕ್ಕೆ ಸೇರ್ತೇನೆ ಅಂತ ಹೋಗ್ತಾನೆ. ಪಾಸ್ ಆಗಿದ್ದಾನೆ, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅವನಿಗೆ, ಕರ್ಮಣಿ ಭಾರತ ಅವನಿಗೆ. ಅದಕ್ಕೆ ಸೆಕೆಂಡ್ ಕ್ಲಾಸ್ಗೆಲ್ಲ ಉತ್ತಮವಾಗಿ ಓದೋದು ಕಷ್ಟ. ಯಾರು ಹೇಳ್ತಾರೆ ಸೀಟ್ ಸಿಕ್ಕರು ಹೋಗಬೇಡ, ಇದು ಪಾಸ್ ಆಗಿದ್ದೆ ಇಷ್ಟು ನೀನು ಮುಂದೆ ಹೋಗಿಬಿಡು, ಇನ್ನೇನಾಗುತ್ತೋ, ಈಗಲೇ ಕೆಲಸಕ್ಕೆ ಸೇರಿಬಿಟ್ರೆ ಎಷ್ಟೋ ವಾಸಿ ಅಂತ ಹೇಳಿದ್ದೆ. ಮುಂದೆ ಮಾಡೋ ಹೊತ್ತಿ ಆಮೇಲೆ ಇದು ಸಿಕ್ಕ ತಪ್ಪೋಗೋ ಸಂಭವ ಇರುತ್ತೆ. ರಜ ಕರ್ಮಣಿ ಭಾರತ, ಅದಕ್ಕೆ ರಜೋಗುಣ ಸುಮಾರು ಜೀವನದ ಸೆಕೆಂಡ್ ಪಾರ್ಟ್ನಲ್ಲಿ ಬರೋದ್ರಿಂದ ಆಗಲೇ ಕೆಲಸಕ್ಕೆ ಸೇರೋ ಕಾನ್ಸೆಪ್ಟ್ ಬರೋದು ಆಗಲೇ. ಮೊದಲು ಓದುವ ಅಭ್ಯಾಸ, ಆಮೇಲೆ ಕೆಲಸಕ್ಕೆ ಸೇರುವ ಅಭ್ಯಾಸ, ಮೂರನೇ ನಿವೃತ್ತರಾಗೋ ಅಭ್ಯಾಸ. ಮೂರು ಹಂತಗಳು ಈ ಓದು, ಕೆಲಸ, ಎರಡರಿಂದ ವಾಪಸ್ಸು. ಇದು ತಮೋಗುಣದ ಕಾರ್ಯ ಅಂತ ಹೇಳಿದ್ದಾರೆ. ವಯೋಮಾನದಂತೆ ಈ ಪರಿಣಾಮವನ್ನು ಉಂಟು ಮಾಡೇ ಮಾಡುತ್ತೆ. ಮತ್ತೆ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಪ್ರಮಾದಂ ಸಂಜಯತ್ಯುತ, ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ತಮೋಗುಣ ಏನು ಮಾಡುತ್ತೆ, ಜ್ಞಾನವನ್ನು ಮುಚ್ಚಾಕಿಬಿಡುತ್ತೆ. ಜ್ಞಾನ ಸತ್ವಗುಣಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಅದು. ಸತ್ವಗುಣ ಜ್ಞಾನವನ್ನು ತಂದುಕೊಟ್ಟು ಅಜ್ಞಾನವನ್ನು ಓಡಿಸಿದರೆ, ಇದು ಅಜ್ಞಾನವನ್ನು ಓಡಿಸಿ ಜ್ಞಾನವನ್ನು ಜ್ಞಾನವನ್ನೇ ಓಡಿಸಿಬಿಡುತ್ತೆ, ಅಜ್ಞಾನವನ್ನು ದೃಢ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ತಪಸ್ತು ಅಜ್ಞಾನದಂ ವಿಧಿ, ಅವುದೇನು ಮಾಡುತ್ತೆ, ಪ್ರಮಾದೇ ಸಂಜಯತ್ಯುತ ಜ್ಞಾನಮಾವೃತ್ಯ ದೇಹಿನಂ ಪ್ರಮಾದೇ ಸಂಜಯತ್ಯುತ. ಇದ್ದ ಜ್ಞಾನ ತುಂಬ ಜ್ಞಾನ ಇದ್ದರೆ ಅದನ್ನು ಮುಚ್ಚುತ್ತೆ, ಸ್ವಲ್ಪ ಇದ್ದರೆ ಸ್ವಲ್ಪ ಮುಚ್ಚುತ್ತೆ. ಅಂತೂ ಜ್ಞಾನವನ್ನು ಮುಚ್ಚೋದು ತಮೋಗುಣದ ಅತ್ಯಂತ ಖಚಿತವಾದ ಕಾರ್ಯವಾದ್ದರಿಂದ ಅದು ಪ್ರಮಾದೇ ಸಂಜಯತ್ಯುತ, ತಪ್ಪನ್ನು ಮಾಡಿಸುತ್ತೆ. ಪ್ರಮಾದ ತಪ್ಪನ್ನು ಮಾಡಿಸುತ್ತೆ. ಒಳ್ಳೆ ಆಹಾರವನ್ನು ತಗೊಳ್ತಾನೆ ಅವನು, ಒಳ್ಳೆ ಹಿತವಾಗಿರುತ್ತೆ. ಹಸಿವೆ ಆದಾಗ ಒಳ್ಳೆ ಆಹಾರ ತಗೊಂಡು ಬಿಟ್ಟರೆ ಅವನಿಗೆ ಹಸಿವು ಹೋಗೋದ್ರಿಂದ ಒಳ್ಳೆ ಆಕ್ಟಿವ್ ಆಗ್ತಾನೆ. ಈ ಹೇಳಿ ನೋಡಂತೆ ಸ್ವಲ್ಪ ಆಯಾಸ ಪರಿಹಾರ ಆಯಿತು ಅಂತ ಹೇಳಿರ್ತಾನೆ. ಅದೇ ರಜಗುಣದ್ದಾಗಿಬಿಟ್ರೆ ಆಗ ಅವನಿಗೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ. ತಮೋಗುಣದ್ದಾದರೆ ಹಾಗೆ ನಿದ್ದೆ ಬಂದುಬಿಡುತ್ತೆ. ಈ ಕುಡಿದು ಬಿಡ್ತಾರಲ್ಲ ಇಮ್ಮಿಡಿಯೇಟ್ಲಿ ನಿದ್ದೆ ಬಂದುಬಿಡ್ತಾರೆ. ಪ್ರಮಾದೇ ಸಂಜಯ ಎತ್ಯೂತ, ನೆಟ್ಟು ನಡೀಲಕ್ಕೂ ಬರೋದಿಲ್ಲ ಅವರಿಗೆ, ಮಾತಾಡಲಿಕ್ಕೆ ಬರೋದಿಲ್ಲ, ಅಲ್ಲ ವಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಪ್ರಮಾದ ಅವನ ವಿಚಾರಣೂ ತಪ್ಪುತ್ತೆ, ಅವನ ಹೆಜ್ಜೆಗಳು ತಪ್ಪುತ್ತೆ. ಇದು ತಮೋಗುಣದ ಲಕ್ಷಣ. ಇದು ಅರ್ಥ ಮಾಡಿಕೊಂಡ್ರೆ ತಮೋಗುಣ ಎಷ್ಟು ಅಪಾಯಕರವಾದದ್ದು ಅಂತ ಹೇಳೋದಕ್ಕೆ ದೃಷ್ಟಾಂತ ಇದೆ. ಆಮೇಲೆ ಈ ಮೂರು ಗುಣಗಳು ಕೂಡ ಯಾರ್ಯಾರಲ್ಲಿವೆಯೋ, ಎಲ್ಲರಲ್ಲಿವೆಯೋ ಅಂದರೆ ಪ್ರತಿಯೊಬ್ಬ ದೇಹದಲ್ಲೂ ಪ್ರತಿಯೊಬ್ಬರಲ್ಲೂ ಉಂಟಿತು. ಈ ಮೂರು ಗುಣವನ್ನು ಮೀರಿರಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ, ಪ್ರತಿಯೊಬ್ಬರಲ್ಲೂ ಉಂಟು. ಆದರೆ ಇವತ್ತು ಎಲ್ಲರೂ ಒಂದೇ ರೀತಿ ಹಾಕಿಲ್ಲ ಅಂತ ಕೇಳಿದರೆ ಆ ಗುಣಗಳಲ್ಲಿ ಯಾವುದು ಡಾಮಿನೇಟ್ ಆಗುತ್ತೆ ಭಾರಿ ಮುಖ್ಯ, ಯಾವುದು ಪ್ರಭಾವ ಜಾಸ್ತಿ ಆಗುತ್ತೆ ಭಾರಿ ಮುಖ್ಯ. ಈ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಈ ಮೂರರ ಬ್ಯಾಲೆನ್ಸ್ ಇದ್ರೆ ಆರೋಗ್ಯ ಇದ್ದಾಗ ಲೆಕ್ಕ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅನಾರೋಗ್ಯ ಶುರುವಾಗುತ್ತೆ. ಯಾವ ರೀತಿ ಅನಾರೋಗ್ಯ ಬರುತ್ತೆ ಅಂತ ಹೇಳುತ್ತೆ, ಇದು ಆಯುರ್ವೇದದ ಕಾನ್ಸೆಪ್ಟ್ ಅದು. ಇದರಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತಾರೆ ಸತ್ವಗುಣ ರಜೋಗುಣ ತಮೋಗುಣ ಎಲ್ಲದಕ್ಕೂ ಮೂರು ಗುಣಗಳೇ ಕಾರಣ. ಈ ಮೂರು ಗುಣಗಳಲ್ಲಿ ಯಾವ ಗುಣ ಹೆಚ್ಚುತ್ತಲ್ಲ ಅದಕ್ಕೆ ತಕ್ಕಂಥ ರಿಸಲ್ಟ್ ಕಾಣುತ್ತಾನೋ. ಅದಕ್ಕೆ ಹೇಳುತ್ತಾರೆ ಯಾವಾಗಲೂ ಕೂಡ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ, ರಜಸ್ತತ್ವಂ ತಮಶ್ಚೈವ ಸತ್ವಂ ರಜಃ ತಮಸ್ತಥ. ಈ ಮೂರು ರೀತಿಯಲ್ಲಿ ಒಮ್ಮೆ ಸತ್ವಗುಣ ಡಾಮಿನೇಟ್ ಆಗಿ ರಜೋಗುಣ ತಮೋಗುಣಗಳನ್ನು ಸಪ್ರೆಸ್ ಮಾಡಿಬಿಡುತ್ತೆ. ಕೆಲವೊಮ್ಮೆ ರಜೋಗುಣ ಮೇಲೆ ಬಂದು ಸತ್ವಗುಣ ತಮೋಗುಣಗಳು ಕೆಳಗೆ ಹೋಗಿಬಿಡುತ್ತೆ, ಕೆಲವೊಮ್ಮೆ ತಮೋಗುಣನೇ ಮೇಲೆ ಬಂದುಬಿಟ್ಟು ಈ ಎರಡು ಗುಣಗಳು ಕಡಿಮೆ ಆಗುತ್ತೆ. ಬ್ಯಾಲೆನ್ಸ್ ಇರೋದು ಸಾಮಾನ್ಯವಾಗಿರೋದು ಕಡಿಮೆ, ಮೂರಲ್ಲಿ ಯಾವ್ದಾದ್ರು ಒಂದು ಏರುಪೇರು ಆಗ್ತಾನೆ ಇರುತ್ತೆ. ನಿನ್ನೆ ಹೇಳಿದ ಹಾಗೆ ಬೆಳಗ್ಗೆ ಹೊತ್ತಿರ ಸಾಮಾನ್ಯ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ, ನಿಧಾನವಾಗಿ ರಜೋಗುಣ ಮೇಲಕ್ಕೆ ಬರೋಕ್ಕೆ ಶುರುವಾಗುತ್ತೆ, ನಿಧಾನ ರಜೋಗುಣ ಮೇಲೆ ಬರುತ್ತೆ, ಆಮೇಲೆ ತಮೋಗುಣ ಕೆಳಗಿರುತ್ತೆ. ಆದ್ದರಿಂದ ಬೆಳಗ್ಗಿಂದೆಲ್ಲ ಸತ್ವದ ಕಾರ್ಯಗಳು, ಮಧ್ಯಾಹ್ನದೆಲ್ಲ ರಜೋಗುಣದ ಕಾರ್ಯಗಳು, ಸಾಯಂಕಾಲದೆಲ್ಲ ತಮೋಗುಣದ ಕಾರ್ಯಗಳು, ಈ ಕಾರ್ಯಗಳೆಲ್ಲ ಬದಲಾಗ್ತಾ ಹೋಗುತ್ತೆ. ಇನ್ನೊಮ್ಮೆ ಅದಕ್ಕೆ ನಾವೇನು ಮಾಡಬೇಕಾಗ, ಈ ಮೂರು ಗುಣಗಳಲ್ಲಿ ಯಾವ ಗುಣ ಹೆಚ್ಚಾಗಿರುತ್ತೋ ಆ ಗುಣಕ್ಕೆ ತಕ್ಕಂತಹ ಪರಿಣಾಮವನ್ನು ಕಾಣುತ್ತೇವೆ. ಅದಕ್ಕೆ ನಾವೇನು ಮಾಡಬೇಕಾಗ, ಯಾವಾಗಲೂ ಕೂಡ ಸತ್ವಗುಣವನ್ನು ಪ್ರಧಾನ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಸತ್ವಗುಣವನ್ನು ಪ್ರಧಾನ ಮಾಡಿಕೊಂಡು ಬಿಟ್ಟರೆ ಅವಾಗ ನಿಶ್ಚಿಂತೆಯಾಗಿರಬಹುದು. ಈ ಮಾತು ಸರಿಯಾಗಿ ಯೋಚನೆ ಮಾಡಿ ಸತ್ವಗುಣ ವೃದ್ಧಿಯಾಗ ಬದುಕಬೇಕು. ಪರಮಾತ್ಮ ದೇಹವನ್ನೂ ಕೊಟ್ಟ, ದೇಹದಲ್ಲಿ ಗುಣಗಳೂ ಇವೆ, ಆ ಗುಣಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ಯಾನ್ ಇದೆ, ಫಿಟ್ ಮಾಡಿಬಿಡ್ತಾರೆ, ಬೇಕಾದ್ರೆ ಆಫ್ ಮಾಡ್ಬೋದು, ಒಂದಕ್ಕೆ ಬೇಕಾದ್ರೆ ಹಾಕ್ಬೋದು, ಐದಕ್ಕೆ ಬೇಕಾದ್ರೆ ನಿಮ್ಮ ಇಷ್ಟ ಅದಲ್ಲ, ಅದು ನಿಮ್ಮ ನಿಮ್ಮ ಯೋಗ್ಯತೆ ತಕ್ಕಂತ ಒಂದು ಪಟ್ಟಿತ್ತು. ಹೇಗೆ ನಮಗೆ ವಿಜ್ಞಾನ ಈ ವ್ಯವಸ್ಥೆ ಮಾಡಿಕೊಡುತ್ತಲ್ಲ, ತತ್ವಜ್ಞಾನ ಈ ವ್ಯವಸ್ಥೆ ಮಾಡಿಕೊಟ್ಟಿದೆ. ಮೂರು ಗುಣಗಳಿದೆ, ಯಾವ್ದನ್ನು ಬೇಕಾದ್ರೆ ಹೆಚ್ಚು ಮಾಡಿಕೊಳ್ಳೋಕ್ಕೂ ಬರುತ್ತೆ, ಅದನ್ನು ಕಡಿಮೆ ಮಾಡಿಕೊಳ್ಳೋಕ್ಕೂ ಬರುತ್ತೆ, ಆ ರೀತಿ ಮಾಡ್ಕೊಂಡು ಬಿಡಿ ಅಂತ ಹೇಳಿಬಿಟ್ಟು. ಆಗ ಒಂದು ಪ್ರಶ್ನೆ ಬಂತು, ಯಾವ ಗುಣ ಹೆಚ್ಚಿದೆ, ಯಾವ ಗುಣ ಹೆಚ್ಚು ಮಾಡಿಕೊಳ್ಳಬೇಕು? ಅದಕ್ಕೆ ವ್ರತ ನಿನ್ನೆ ಹೇಳಿದ ವ್ರತ ಉಪವಾಸಗಳಲ್ಲಿ ಬಂದಿದ್ದು, ಅದಕ್ಕೆ ಚಾತುರ್ಮಾಸ್ಯ ವ್ರತವಾಗಲಿ, ವಿಷ್ಣು ಪಂಚಕ ಆಗಲಿ, ವಿಷ್ಣು ಪಂಚಕ ಆಗಲಿ, ಎಲ್ಲ ವ್ರತಗಳ ಉದ್ದೇಶ ಏನು? ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳು. ಸತ್ವಗುಣವನ್ನು ಹೆಚ್ಚು ಮಾಡಿಕೊಂಡು ಬಿಟ್ಟಾಗ ಸಾತ್ವಿಕ ಜೀವನ ಉಂಟು. ಸಾಮಾನ್ಯವಾಗಿ ಬೆಳಿಗ್ಗೆ ಸತ್ವಗುಣ, ಮಧ್ಯಾಹ್ನ ರಜೋಗುಣ, ಸಾಯಂಕಾಲ ತಮೋಗುಣ, ಸರಿಯಾಗಿ ಬದುಕಿದರೆ ಯಾವಾಗಲೂ ಸತ್ವಗುಣ ಡಾಮಿನೇಟ್ ಮಾಡ್ಕೊಳ್ಬಹುದು. ಬೆಳಗ್ಗೆನೂ ಓದಕ್ಕೆ ಬರುತ್ತೆ, ಮಧ್ಯಾಹ್ನ ಓದಕ್ಕೂ ಬರುತ್ತೆ, ರಾತ್ರಿ ಓದಕ್ಕೆ ಬರುತ್ತೆ, ಮಧ್ಯರಾತ್ರಿನೂ ಓದಕ್ಕೆ ಬರುತ್ತೆ. ಸತ್ವಗುಣ ಡಾಮಿನೇಟ್ ಆಗಿಬಿಟ್ರೆ ನಿಶ್ಚಿಂತೆಯಾಗ. ತ್ರಿಕೋ ಪಂಡಿತಾಚಾರ್ಯ ದೊಡ್ಡ ಮಾಯಾವಾದದಲ್ಲಿ ನಿಶ್ಚೀಮರಾಗಿದ್ದವರು. ಅವರು ರಾತ್ರಿ ಹೊತ್ತು ಮಧ್ಯರಾತ್ರಿ ಹೊತ್ತಿನಲ್ಲಿ ಅವರು ಆಚಾರ ಗ್ರಂಥಗಳನ್ನು ಓದಿ 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 ಮನನ ಮಾಡಿ ಅತ್ಯಂತ ಪ್ರಭಾವಿತರಾಗಿ ಅವರ ಶಿಷ್ಯರೇ ಆಗಿಬಿಡ್ತಾರೆ. ಅವ್ರು ಓದಿದ್ದು ಹಗಲಲ್ಲ, ಮಧ್ಯರಾತ್ರಿಯಲ್ಲಿ ಓದ್ತಾರೆ. ಯಾತಕ್ಕೆ ಆ ಗುಣವನ್ನೇ ಡಾಮಿನೇಟ್ ಮಾಡ್ಕೋತಾ ಬರೋ ಅಭ್ಯಾಸ ಮಾಡಬೇಕು. ಆಹಾರದ ನಿಯಂತ್ರಣ ಇದನ್ನು ಕೆಲಸ ಫಸ್ಟ್ ರೋಲ್ ಅಂಬುದು ಆಹಾರದ ನಿಯಂತ್ರಣ. ಇವತ್ತು ಕಲಿಯುಗದಲ್ಲಿ ಅದಕ್ಕೆ ಲೀಸ್ಟ್ ಇಂಪಾರ್ಟೆನ್ಸ್. ತಿನ್ನೋದು ಅಂದ್ರೆ ಏನು, ತಿಂದ ಅಂದ್ರೆ ಭಾರಿ ಬುದ್ಧಿ, ಮಾಡರ್ನ್ ಇದ್ದಾಗಲೇ ಅಕ್ಕೋರು ತಿಂದು ಬಿಟ್ಟಾರೆ, ಭಾರಿ ಮುಂದುವರೆದ ಜನಾಂಗ. ಏನು ಕೊಟ್ಟರು ತಿಂತಾನೆ, ಎಲ್ಲಿ ಬೇಕಾದ್ರೂ ತಿಂತಾನೆ, ಎಷ್ಟು ಬೇಕಾದ್ರೂ ತಿಂತಾನೆ, ನಿಂತ್ಕೊಂಡು ಬೇಕಾದ್ರೂ ತಿಂತಾನೆ, ಏನ್ ಬೇಕಾದ್ರೂ ತಿಂತಾನೆ. ಇದು ಭಾರಿ ಮುಂದುವರೆದ ಲಕ್ಷಣ. ಶಾಸ್ತ್ರ ಹೇಳ್ತಾ ಭಾರಿ ಕೆಟ್ಟ ಲಕ್ಷಣ ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡ್ಲಿಕ್ಕಾಗೋದಿಲ್ಲ. ಏನೇ ತಿಂದ್ರು ಕುತ್ಕೊಂಡೇ ತಿನ್ನಬೇಕು, ಮಲ್ಕೊಂಡು ತಿನ್ನಬಾರದು, ನಿಂತ್ಕೊಂಡು ತಿನ್ನಬಾರದು. ಇವತ್ತು ನಿಂತ್ಕೊಂಡು ತಿನ್ನೋದೇ ದೊಡ್ಡ ಬಫೆ ಅಂದ್ರೇನು, ನಿಂತ್ಕೊಂಡೇ ತಿನ್ನೋದು, ನಾನು ಕುತ್ಕೊಳ್ಳೋಕ್ಕಿಲ್ಲ, ನಿಂತ್ಕೊಂಡು ತಿಂದ್ವಿ ನೋಡಿ ಎಷ್ಟು ತಿಂತಿರ್ತಾರ, ಇಷ್ಟೊತ್ತೆ ಸಾಯಂಕಾಲ ಒಂದು ರೌಂಡ್ ಹೋಗಿಬಿಟ್ರೆ ಎಲ್ಲ ಫುಲ್ ಎಲ್ಲ ನಿಂತ್ಕೊಂಡು ತಿಂತಾ ನಿಂತಿರ್ತಾರಪ್ಪ. ಅದು ಅವ್ರ ತಪ್ಪಲ್ಲ, ಎಜುಕೇಟ್ ಮಾಡಿಲ್ಲ. ಇದು ನಮ್ಮಲ್ಲಿರೋ ಡಿಫೆಕ್ಟ್, ಎಜುಕೇಷನ್ನೇ ಇಲ್ಲ. ಎಷ್ಟೋ ಜನ ಮಾಡಿದ್ರೆ ಬಿಡ್ಲಿಕ್ಕೆ ತಯಾರಾಗಿದ್ದಾರೆ, ಆದರೆ ಅವ್ರಿಗೆ ಗೊತ್ತಿಲ್ಲ, ಆದ್ರಿಂದ ಹಾಗೆ ಮಾಡ್ತಾರೆ. ಬೀದಿಯಲ್ಲಿ ಹೋಗೋರಿಗೆ ಗೊತ್ತಿಲ್ಲ, ಅಲ್ಲ ಮನೆಯಲ್ಲಿರೋರಿಗೆ ಗೊತ್ತಿಲ್ಲ, ಯಾರು ಹೇಳ್ಬೇಕನ್ನ? ಅಪ್ಪ ಅಮ್ಮ ಅವರಿಗೆ ಗೊತ್ತಿಲ್ಲ ಮೊದಲು, ಪಾಪ ಇನ್ನೇನು ಹೇಳಬೇಕು. ಮತ್ತೆ ಅದಕ್ಕೆ ಭಗವಂತ ಹೇಳಿದ್ದು, ಒಳ್ಳೆ ತಿಳಿದವ್ರ ಮನೆಯಲ್ಲಿ ಹುಟ್ಟಬೇಕಾದ್ರೆ ಭಾರಿ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತೆ, ವಾಯುಸ್ತುತಿಯಲ್ಲಿ ಹೇಳ್ತಾರೆ. ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರತಃ ಚಾರುಚಿತ್ತಾನ್, ಚಾರುಚಿತ್ತಾನ್, ಒಳ್ಳೆ ಸತ್ವಗುಣದ ತುಂಬಿದೆ ನಮ್ಮ ಆಚಾರ. ಯಾತಕ್ಕೆ ಪ್ರಾಚೀನ ಆತೀರ್ಣ ಪುಣ್ಯ ಉಚ್ಚಯ ಚತುರತರ ಆಚಾರತಃ, ಹಿಂದಿನವರು ಮಾಡಿದ ಪುಣ್ಯದ ಫಲ ನಮ್ಮನ್ನು ಕಾಪಾಡ್ತಾ ಇದೆ, ಹಿಂದಿನ ಜನ್ಮಗಳ ಪುಣ್ಯದ ಫಲ ನಮ್ಮನ್ನು ಕಾಪಾಡ್ತಾ ಇದೆ. ಎರಡು ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸತ್ವಗುಣವನ್ನು ವೃದ್ಧಿ ಮಾಡಿಕೊಳ್ಳೋದು ಎಷ್ಟು ಪ್ರಯತ್ನ ಪಡಬೇಕು. ಮತ್ತೆ ಯಾವುದನ್ನೋ ತಿನ್ನಕ್ಕೆ ಬರೋದಿಲ್ಲ, ಸಾತ್ವಿಕ ಆಹಾರವನ್ನೇ ತಿನ್ನಬೇಕು. ರಜೋಗುಣದ ಆಹಾರ ತಿನ್ನಬಾರದು, ತಮೋಗುಣದ ಆಹಾರ ತಿನ್ನಬಾರದು. ಅದಕ್ಕೆ ವ್ರತದ ಕಾಲಕ್ಕೆ ಅದನ್ನು ಹೇಳಿ, ನಿಷಿದ್ಧವನ್ನು ಯಾವ ಕಾಲಕ್ಕೂ ತಿನ್ನಬೇಡಿ, ನಿಷಿದ್ಧ ಪದಾರ್ಥಗಳನ್ನು ತಿನ್ನಲೇಬಾರದು. ಇವು ಜನ ನಿಷಿದ್ಧ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಅವನು ಕೊಟ್ಟಿಲ್ಲ. ಕೆಲವರಂತೂ ಎಷ್ಟು ಮುಂದುವರೆದಾಗ ಗೊತ್ತೇನು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನ ಕಾಲ ಕೆಟ್ಟರೆ ಹಿಂದೆ ಕುಡಿತಾರೆ ಅಂದರೆ ಕಾಫಿ ಕುಡಿತಾನೆ, ತಿಂತಾನೆ ಅಂದರೆ ಹೋಟ್ಲಲ್ಲಿ ತಿಂತಾನೆ ಅಂತ ಅಷ್ಟೇ ಇತ್ತು. ಈಗ ಹಾಗಲ್ಲ, ಕುಡಿತಾನೆ ಅಂದರೆ ಎಂಡ ಕುಡಿತಾನೆ, ತಿಂತಾನೆ ಅಂದರೆ ಮಾಂಸ ತಿಂತಾನೆ ಅಂತಲೇ ಅರ್ಥ. ಅಷ್ಟು ಕಾಲಬದ್ಧ ಬದಲಾಗೋಗ್ಬಿಟ್ಟಿದೆ. ಮನೆಯೊಳಗೆ ಇವತ್ತು ಒಂದು ಎಲ್ಲೋ ಒಂದು ಬೋರ್ಡ್ ತಿಂದು ಬಂದ್ಬಿಟ್ರೆ ಜನ ಅವನನ್ನು ಏನು ಇವನು ಎಲ್ಲರೂ ತಿಂತಾನೆ ಅಂತ ಅಪಹಾಸ್ಯ ಮಾಡ್ತಿದ್ರು. ಈಗ ಹಾಗಲ್ಲ, ಏನು ಬೇಕಾದ್ರೂ ತಿಂತಾನೆ. ವೆಜಿಟೇರಿಯನ್ ಆಗಿ ಸ್ಪೆಸಿಫಿಕ್ಕಾಗಿ ಕೇಳದೆ ಹೋದರೆ ಮಿಕ್ಸೆಡ್ ಅಂತಲೇ ಅರ್ಥ. ಕ್ಲಿಯರಾಗಿ ಕೇಳೋದು, ವೆಜಿಟೇರಿಯನ್ ಕ್ಲಿಯರಾಗಿ ಕೇಳಬೇಕು ಇವನು. ಅಂದರೆ ಕೊಡೋದು ಏನು ಕೊಡ್ತಾರೆ ಗೊತ್ತೇ ನಿಮಗೆ, ವೆಜಿಟೇರಿಯನ್ ಬೇರೆ ಎಲ್ಲ ಒಂದಕ್ಕೂ ಪಕ್ಕದಲ್ಲಿ ಇರುತ್ತೆ ಅಷ್ಟೇ, ಒಂದು ಪಕ್ಕದಲ್ಲಿ ಒಂದಿರುತ್ತೆ. ಆಸೆ ಒಟ್ಟು ಇದರಲ್ಲಿ ಇದ್ದಿದ್ರು ಆಯ್ತಾ, ಅದರೇನು ಯೋಚನೆ ಇಲ್ಲ. ಅವ್ರಿಗೇನು ದೂರ ಇದ್ರೆ ಅಷ್ಟೇ ಅಷ್ಟೇ, ಈ ಥರದ ಪ್ರಯೋಜನ ಇಲ್ಲ. ಆಹಾರದ ಬಗ್ಗೆ ಪೂರ್ಣ ನಿಯಂತ್ರಣ ಇರಬೇಕು. ಇದರಲ್ಲಿ ಮಾಂಸ ಮೊದಲಾದವುಗಳ ಬಗ್ಗೆ ಹೇಳ್ತಾರೆ, ತಮೋ ಗುಣ ಆದ ಒಂದು. ಇನ್ನು ಕೊಂದು ತಿನ್ನೋದಂದ್ರೆ ಇನ್ನೆಲ್ಲದೆ ಏನದು? ಸತ್ಪ್ರಾಣಿಗಳನ್ನ ತಿನ್ನೋದಿಲ್ಲ, ಯೋಚನೆ ಮಾಡಿ. ಸತ್ಪ್ರಾಣಿಗಳನ್ನ ತಿನ್ನೋದಿಲ್ಲ, ತಿನ್ನಬಾರದು ಕೂಡ. ರೋಗ ಬಂದು ಸತ್ತಿರುತ್ತೆ ಅಂದ್ರೆ ಅವ್ರಿಗೆ ರೋಗ ಬರುತ್ತೆ ತಿಂದವರಿಗೆ. ಇವತ್ತು ಕೊಳೆತಂಡ ಯಾರು ಉಪಯೋಗಿಸ್ತಾರಾ? ಉಪಯೋಗಿಸೋದಿಲ್ಲ. ಕೊಳೆತ ತರಕಾರಿ ಉಪಯೋಗಿಸ್ತಾರೆ? ಉಪಯೋಗಿಸೋದಿಲ್ಲ. ಫ್ರೆಶ್ ಆಗಿರೋದನ್ನೇ ಹೇಗೆ ತಗೋತಾರೋ, ಗಟ್ಟಿಮುಟ್ಟಾದ ವಸ್ತುಗಳನ್ನೇ ಕೊಲ್ಲೋದಿದ್ರು. ಎಂಥ ಹಿಂಸೆ ಆಗುತ್ತೆ ಯೋಚನೆ ಮಾಡಿ. ತಮೋ ಗುಣ ಅಲ್ವಾ ಅದು ಒಂದೀಗ, ತಮೋ ಗುಣದ ವ್ಯಾಪಾರ ಅದು. ಈ ತಮೋ ಗುಣದ ವ್ಯಾಪಾರ ಮಾಡಿ ಆಹಾರ ತಗೊಂಡ್ರೆ ಇನ್ನು ಅದು ಸಾತ್ವಿಕತೆ ಎಲ್ಲಿಂದ ಬರುತ್ತೆ ಅವನಿಗೀಗ? ಈ ಖಾರ ತಿಂದು ಸಿಹಿ ಆಗಬೇಕಾದ್ರೆ ಹೇಗಾಗುತ್ತೆ? ಸಾಧ್ಯ ಇಲ್ಲ. ಅದಕ್ಕೆ ತಕ್ಕಂತೆ ಇದಾಗಲೇಬೇಕು. ಆದ್ದರಿಂದನೇ ಈ ಸಸ್ಯಾಹಾರಕ್ಕೇನೆ ಮೊದಲ ಪ್ರಾಧಾನ್ಯ. ಸಸ್ಯಾಹಾರ ತಿಂದರೂ ಸಾಲದು, ಅದರಲ್ಲಿ ಈರುಳ್ಳಿ ಬೆಳ್ಳಿ ಎಲ್ಲ ಎಲಿಮಿನೇಟ್ ಆಗ್ತಾ ಹೋಗ್ಬೇಕು. ಈ ಮತ್ತೆ ನಮ್ಮ ಜನ ಅದಿಲ್ಲದವ್ರು ಅಡಿಗೆನೇ ಮಾಡೋದಿಲ್ಲ ಅಷ್ಟು ಮಟ್ಟಿಗೆ. ಮನೆ ತುಳಸಿ ಗಿಡ ಇಲ್ಲದ ಮನೆಗಳಿವೆ, ತುಳಸಿ ಇಲ್ಲದೆ ಊಟ ಮಾಡೋ ಬೇಕಾಶನ ಸಿಗ್ತಾರೆ ನಮಗೆ. ಆದರೆ ಈರುಳ್ಳಿ ಬೆಳ್ಳಿ ಇಲ್ಲದೆ ಹೋದ್ರೆ ಅವರಿಗೆ ಏನು ಮೈಸೂರು ಪಾಕು ಈರುಳ್ಳಿ ಹಾಕೋದಿಲ್ಲ ಅಷ್ಟು, ಮೈಸೂರು ಪಾಕು ಜಿಲೇಬಿ ಗಿಡ ಹಾಕೋದಿಲ್ಲ ಅದು ಬಿಟ್ಟುಬಿಟ್ರೆ ಇಂಥ ಪದಾರ್ಥಕ್ಕೆ ಹಾಕೋದೇ ಕೆಲಸ. ಅದು ನಿತ್ಯ ಉಪಯೋಗಿಸೋ ಜನ ಇದ್ದಾರೆ. ಅದು ಏಕಾಸಿ ಏಕಾಸಿ ಬಂದರೂ ಜಾಸ್ತಿ ಉಪಯೋಗಿಸ್ಬಿಡ್ತಾರೆ ಅವತ್ತು, ಇನ್ನು ಕಾಂಬಿನೇಷನ್ ಅದಕ್ಕೆಲ್ಲ. ಇದೇನು ಹೇಳುತ್ತೆ, ಮೊದಲು ಏಕಾಸಿ ಸಾತ್ವಿಕ ವ್ರತ, ಅದು ಅತ್ಯಂತ ಸಾತ್ವಿಕ ವ್ರತ, ದೇಹವನ್ನು ಅತ್ಯಂತ ಶುದ್ಧ ಮಾಡತಕ್ಕಂಥ ವ್ರತ. ಅವತ್ತೇ ನೀವು ಕೆಟ್ಟದ್ದು ಹಾಕಿಬಿಟ್ರೆ ಇನ್ನೇನು ಮಾಡಬೇಕು ಅದಕ್ಕೆ? ಯಾವತ್ತೂ ಕೆಟ್ಟದ ಹಾಕ್ಲಕ್ಕೆ ಹೋಗಬಾರದು. ಆ ರೀತಿ ಬಿಟ್ಟಿದ್ರಿಂದ ಇವತ್ತು ಆರೋಗ್ಯ ಔಷಧಿ ತಗೋತಿರೋದು, ಕೆಟ್ಟದ ತಿಂತಿರೋದು. ಯಾವ ಔಷಧಿ ಕ್ಯೂರ್ ಮಾಡತ್ತೀವಿ ನನ್ನ ಸಂಭವನೇ ಇತ್ತು. ಇದು ಸರಿಯಾಗಿ ಆಹಾರ ನಿಯಂತ್ರಣ ಮಾಡ್ಕೊಳ್ಳಿ. ಸತ್ವಗುಣ ಜಾಸ್ತಿ ಆಗುತ್ತಲ್ಲ, ರೋಗ ಹೋಗ್ಲೇಬೇಕು, ಅದು ಬೇರೆ ದಾರಿನೇ ಇಲ್ಲ. ಅದಕ್ಕೆ ರೋಗ ಓಡ್ಲೇಬೇಕು. ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರಿಂದನೇ ಮನುಷ್ಯನಿಗೆ ಸರ್ಟನಿಟಿ ಇಲ್ಲೇ ಇಲ್ಲ ಜೀವನದಲ್ಲಿ. ಯಾವ ಕಾಲಕ್ಕೆ ಇರೋದಿಲ್ಲ. ಈಗಂತೂ ಆರೋಗ್ಯ ಕೆಡೋದು ಅಂದ್ರೆ ಯಾವ ರೀತಿಯಿಂದ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಆರೋಗ್ಯ ಕೆಡಬಹುದು. ಅಂದ್ರೆ ಸತ್ವಗುಣದ ದೊಡ್ಡ ಒಂದು ಉಪಯೋಗ ಎಷ್ಟು, ಅದರಿಂದ ಆಗುವ ಅನರ್ಥ ಎಷ್ಟು ಅಂತ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ಮಾಡೋದು. ಸಂಧ್ಯಾವನ್ನ ಮಾಡೋದಕ್ಕೊಂದು ಕಾಲ ಇದೆ, ಪೂಜೆಗೊಂದು ಕಾಲ ಇದೆ. ಯಾರು ಮಧ್ಯಾಹ್ನ 3 ಗಂಟೆ ಪೂಜೆ ಕೂತಿದ್ದಾರೆ ಅಂತ ಕೇಳಿದರೆ ಈಗ ಎದ್ರು, ಅದು ಬೇರೆ ಈಗ ಎದ್ರು ಅಂತ ಹೇಳೋದು ಕತೆ. ಈಗ ಬಂದ್ರು ಮನೆಗಲ್ಲಿ ಈಗ ಎದ್ರು ಅಂತ ಹೇಳಿದ್ರೆ ಕುಡಿದು ಬಿದ್ದಿದ್ದಂತ ಆಗುತ್ತಲ್ಲ. 3 ಗಂಟೆಗಳು ಇನ್ನೇನು ಮಾಡಿರ್ತಾನೆ ಮತ್ತೆ? ತಾಮಸ ವ್ಯಾಪಾರ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ಎಂಥ ಪ್ರಸಂಗದಲ್ಲಿ ಬಂದರು ಸೂರ್ಯೋದಯಕ್ಕಿಂತ ಮುಂಚೆನೇ ಇಡಬೇಕು, ಸೂರ್ಯೋದಯಕ್ಕಿಂತ ಮುಂಚೆನೇ ಸ್ನಾನ ಪೂರೈಸಬೇಕು. ಅವೆಲ್ಲ ಸತ್ವಗುಣವನ್ನು ಹೆಚ್ಚು ಮಾಡೋದಕ್ಕೆ, ಯಾರದ ಉಪಕಾರಕ್ಕೆ ಹೇಳಿದ್ದಲ್ಲ, ನಮ್ಮದೇ ಕಲ್ಯಾಣಕ್ಕೋಸ್ಕರ ಹೇಳಿದವ. ಅವನ ಆರೋಗ್ಯ ಕಣ್ಣುಗಳು ಸೂರ್ಯ ಹುಟ್ಟಿದ ಮೇಲೆ ಎದ್ದು ಬಿಟ್ಟರೆ ಬಲುಬೇಗ ಕಣ್ಣಿಗೆ ಎಫೆಕ್ಟ್ ಆಗಲಿ ಶುರುವಾಗ ಕಣ್ಣಿನ ರೋಗ ಬರಲಿಕ್ಕೆ ಅದೊಂದು ಅತ್ಯಂತ ಮುಖ್ಯವಾದ ಕಾರಣ ಆಗೋದು. ಅದು ಒಂದಾದ್ರೆ ಎಲ್ಲ ಹಾಳಾಗಿ ಶುರುವಾಗ್ತಾನೆ ಮನುಷ್ಯ. ಅದೇ ರೀತಿಯಲ್ಲಿ ವಿನಾಕಾರಣ ಹೆಚ್ಚೆದ್ದಿರಬೇಡಿ. ಆದರೆ ಓದೋದಕ್ಕೆ ನಿರ್ಬಂಧ ಇಲ್ಲ. ಇವತ್ತು ರಾತ್ರಿ 12 ಗಂಟೆ ಒಂದು ಯಾವಾಗ ಬೇಕಾದರೂ ಓದಿ. ಆದರೆ ಬೇರೆ ಏನಾದರೂ ಮಾಡ್ತಾ ಎದ್ದಿದ್ರೆ ಮಾತ್ರ ತಪ್ಪದು. ಆ ಕಾಲಕ್ಕೆ ಮಲಗೋದೇ ಶ್ರೇಷ್ಠ. ಬೇರೆ ಏನೋ ಮಾಡಿ ಕಾಲ ಕಳೆಯೋದಕ್ಕಿಂತ ಮಲಗೋದು ಶ್ರೇಷ್ಠ. ಈ ಕಲಿಯುಗ ಎಷ್ಟು ವಿಚಿತ್ರ ಅಂದರೆ, ಹಿಂದಿನ ಕಾಲ ಮೊದಲು ಬಂದು ನಿಧಾನವಾಗಿ ಮೊದಲು ಬಯಲಾಟಗಳಿರ್ತಿತ್ತು. ಪಾಪ ಪ್ರತಿನಿತ್ಯ ಬಯಲಾಟ ಇರ್ತಿದ್ದಿಲ್ಲ ಹಳ್ಳಿಗಳಲ್ಲಿ. ಈ ಬೇಸಿಗೆ ಕಾಲದೊಳಗೆ ಒಂದು ಎಂಟರ್ಟೈನ್ಮೆಂಟ್ ವರ್ಷಕ್ಕೆ ಒಂದಷ್ಟೇ, ಒಂದೇ ದಿವಸ ಅಷ್ಟೇ, ವರ್ಷಕ್ಕೆ ಒಂದೇ ದಿವಸ ಭಾರಿ ದೊಡ್ಡ ಉತ್ಸವನಾಗಿ ಆಚರಿಸಿಬಿಡ್ತಾ ಇದ್ರು. ಆಮೇಲೆ ನಿಧಾನ ನಾಟಕಗಳು ಬಂದವು, ನಾಟಕ ಬಂದವು. ಅವು ಸಾಮಾನ್ಯ ಬೇಸಿಗೆಯಲ್ಲಿ ಮಾತ್ರ, ಮಳೆಗಾಲದಲ್ಲ ಮಾಡ್ತಿರಲಿಲ್ಲ. ಯಾವ ವಿಜ್ಞಾನ ಇಂಪ್ರೂವ್ ಆಯ್ತಾ ಹೋಯ್ತಲ್ಲ, ಯಾವಾಗ RCC ಕಾನ್ಸರ್ಟ್ ಎಲ್ಲ ಬಂದ್ಬಿಡ್ತಲ್ಲ, 12 ತಿಂಗಳು ಶುರುವಾಯ್ತು ನಾಟಕಗಳು. 12 ತಿಂಗಳು ಒಂದೊಂದು ದಿವಸಕ್ಕೆ ಒಂದೊಂದು ನಾಟಕ ಬರ್ತಿತ್ತು. ಸಿನಿಮಾಗಳು ಬಂದ್ವಲ್ಲ, ಅದೇ ಶುರುವಾಯ್ತು. 2 ಶೋ 3 ಶೋ 4 ಶೋ ಶುರುವಾಯ್ತು. ಈ TV ಬಂದ್ಮೇಲೆ 24 ತಾಸು ಕೂಡ ಏರಿ ಇವನಾಗಿ ಮಲಗಬೇಕೇ ಹೊರತು ಅಲ್ಲಿ ನಿಲ್ಲಿಸೋ ಪ್ರಸಂಗನೇ ಇತ್ತು. ಅಂದ್ರೆ ಮನುಷ್ಯನಿಗೆ ಇನ್ನು ಬೇರೆ ಯೋಚನೆ ಮಾಡೋ ರೀತಿಯಲ್ಲೇ ಇಲ್ಲ ಅವನೀಗ. ಅಂದಮೇಲೆ ತಮಗುಣ ಮ್ಯಾಕ್ಸಿಮಮ್ ಸಪ್ಲೈ ಆಗಲಿಕ್ಕೆ ಅನುಕೂಲ ಐತೆ. ಅದೇ ಒಳ್ಳೆ ದೃಶ್ಯಗಳ ಒಳ್ಳೆ ದೃಶ್ಯಗಳು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮಾತು ಮಾತಿಗೆ ಕೆಟ್ಟ ದೃಶ್ಯಗಳೇ ಇರುತ್ತೆ. ಮನೆ ಮಂದಿ ಎಲ್ಲ ಅದನ್ನ ನೋಡ್ತಾನೆ ಇರ್ತಾರೆ. ಅದು ಅಟ್ರಾಕ್ಷನ್ ಅದು. ಯಾವುದೋ ಒಂದು ನೋಡೋಕ್ಕೋಸ್ಕರ ನೋಡ್ಲೇಬೇಕಾಯ್ತು. ಇವತ್ತು ಬರೀ ಅಡ್ವರ್ಟೈಸ್ಮೆಂಟ್ ಬಂತ ಬೇರೆ ಹಾಕ ಯಾವಾಗ ಬರುತ್ತೋ ಸೀರಿಯಲ್ ಯಾವ ಶುರು ಯಾರಿಗೆ ಗೊತ್ತಿರಿ ಪಾಪ. ಪ್ರತಿಯೊಂದು ನೋಡ್ತಾನೇ ಇರಬೇಕು, ಈ ಮತ್ತೆ ನೋಡ್ತಾನೆ ಇರಬೇಕು. ಆದ್ರಿಂದ ಅನ್ನುವ ಇಷ್ಟ ಇಲ್ದೇನೆ ಅವನು ನೋಡಬಾರದು ನೋಡ್ತಾನೆ. ನಿಧಾನ ಇಷ್ಟ ಕ್ರಿಯೇಟ್ ಆಗುತ್ತೆ ಅದರ ಮೇಲೆ. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ನೋಡಿದ್ರೆ ಅಡ್ಜಸ್ಟ್ ಆಗಲಿ ಶುರುವಾಗಿಬಿಡ್ತಾರೆ ನಿಧಾನವಾಗಿ. ಅಂದ್ರೆ ತಮೋ ಗುಣದ ಕಲಿಯುಗದಲ್ಲಿ ಮೊದಲೇ ಜ್ಞಾನ ಇಲ್ಲ, ಹೋಗ್ಲಿ. ಅಜ್ಞಾನ ಬರಲಿಕ್ಕೆ ಎಲ್ಲಾ ಕಡೆಯಿಂದನೂ ದಾರಿ. ಅದಕ್ಕೆ ವೇದಗಳಲ್ಲಿ ಹೇಳುತ್ತಾರೆ, ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವತಃ. ಎಲ್ಲಾ ಕಡೆಯಿಂದ ಜ್ಞಾನ ಬರಲಿ ಅಂತ ಅಲ್ಲಿ ಹೇಳಿದರೆ ಎಲ್ಲಾ ಕಡೆಯಿಂದ ಅಜ್ಞಾನ ಬರೋ ವಾತಾವರಣ ಬಂದುಬಿಟ್ಟಿದೆ. ಜ್ಞಾನದ ವ್ಯವಸ್ಥೆನೇ ಇಲ್ಲ. ಪುಸ್ತಕ ಓದೋ ಕಾಲ ನಿಧಾನವಾದ ಓದ್ತಿದ್ರು ಪಾಪ. ಕೆಟ್ಟದವಡೆ ಓದೋ ಅಭ್ಯಾಸನೇ ಹೋಗುತ್ತೆ ನಗರಿಗೆ. ಆಗಲೇ ಓದೋ ಅಭ್ಯಾಸಗಳೇ ಇಲ್ಲ. ಈ ಕಂಪ್ಯೂಟರ್ ಬಂದಾಲು ಅಂತೂ ಅದು ಎಲ್ಲ ಹೊರಟೋಯ್ತು. ಹುಡುಗರಿಗೆ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡೋ ಅಭ್ಯಾಸ ತಪ್ಪಿಹೋಯ್ತು. ಕ್ಯಾಲ್ಕುಲೇಟರ್ ಬಂತು, ಒಂದೊಂದೇ ಬರಲಿಕ್ಕೆ ಶುರುವಾದಂತೆ ಜ್ಞಾನದ ಮಹತ್ವ ಕಡಿಮೆ ಆಗ್ತಾ ಬರಲಿಕ್ಕೆ ಶುರುವಾಯಿತು. ಇದೆಲ್ಲ ಹೇಳ್ತಿರೋದು ಯಾತಕ್ಕೆ? ಈ ತಮೋ ಗುಣ ವೃದ್ಧಿ ಆಗ್ತಕ್ಕಂಥ ಅವಕಾಶ ಬಂತು ಅಂದರೆ ಅದರ ಆ ಕಾಲಕ್ಕೆ ಅದು ಅಟ್ರಾಕ್ಟಿವ್ ಕಾಣಬಹುದು. ದುಷ್ಪರಿಣಾಮ ಮಾತ್ರ ತಪ್ಪಿದ್ದಲ್ವೇ ಇಲ್ಲ. ಆದ್ದರಿಂದನೇ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಒಂದು ಆಹಾರ, ಇನ್ನೊಂದು ಪುಸ್ತಕಗಳು ಓದ್ತಕ್ಕಂಥ ಜ್ಞಾನ. ಯಾವುದೋ ಪುಸ್ತಕ ಓದಬೇಡಿ, ಒಳ್ಳೆ ಪುಸ್ತಕಗಳನ್ನು ಓದಿ. ಸಚ್ಛಾಸ್ತ್ರವನ್ನು ಓದಬೇಕು ಅಂತ ಹೇಳಿದ್ದಾರೆ. ಸಚ್ಛಾಸ್ತ್ರ ಅಭ್ಯಸೆ ನಿತ್ಯಂ ದುಶ್ಯಾಸ್ತ್ರಂತೂ ಪರಿತ್ಯಜಿ. ಯಾವ ಗ್ರಂಥಗಳನ್ನು ಓದೋದ್ರಿಂದ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಅದನ್ನು ಓದಬೇಕೆ ಹೊರತು ಬೇರೆ ಅಲ್ಲ. ಅದಕ್ಕೆ ನೋಡಿ, ಹಿಂದಿನ ಕಾಲಕ್ಕೆ ಸಂಗೀತ ಅಂದ ತಕ್ಷಣ ಅದರೊಂದು ಪಾವಿತ್ರ ಇತ್ತು. ಸಾಮಾನ್ಯ ವಿವಾಹಗಳಿಗೆ ಮದುವೆಗಳಿಗೆ ಹೋಗಿಬಿಟ್ಟಿದ್ರಂತೂ ಒಳ್ಳೆ ರಾಗಗಳನ್ನು ಬರೆಸ್ತಾ ಇದ್ರು ಗೊತ್ತೇ, ಶಾಸ್ತ್ರೋಕ್ತವಾದ ರಾಗಗಳನ್ನು ಬರೆಸ್ತಾ ಇತ್ತು. ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರಾಗ ಬಾರಿಸ್ಬೇಕು ಅದು ನೋಡಿ ಪ್ಲೆಜರ್. ಅದು ಒಂದು ಅದು ಸಂಗೀತಜ್ಞರು ಇದ್ದುಬಿಟ್ರಂತೂ ಆ ಬಾರಿಸೋರಿಗೆಲ್ಲ ಅಂಥ ಸಂಗೀತ ಜ್ಞಾನ ಇರೋದು, ಅಷ್ಟು ಖುಷಿ ಆಗ್ತಾ ಇತ್ತು. ಈಗ ಎಲ್ಲ ಸಿನಿಮಾನೇ ಬರ್ತಾ ಇರ್ತಾರೆ, ಎಲ್ಲರೂ ಹೋಗಲಿ ಅದನ್ನೇ ಬದರ್ತಾ ಇರ್ತಾರೆ ರೆಡಿ ಅಂತ. ಅದು ಬಾರಿಸಿದ್ರೆ ಬೇಡ ಅಂತ ಹೇಳ್ತಾರೆ ಇವರು ಕೂಡ, ಬಾರಿಸಬೇಡಿ ಅಂತ. ಅವರು ಬಿಟ್ಟ ಕಲಿಯೋದೇ ಬಿಟ್ಬಿಟ್ಟಿದ್ದಾರೆ ನೋಡಿ. ಅವ್ರು ಬೇಕು ಹೇಗೂ ಕೇಳೋದಿಲ್ಲ ಅಂದಮೇಲೆ ಬೇಡ ಬೇಡ. ಉತ್ಸವ ದೇವ್ರ ಉತ್ಸವಗಳಿಗಂತೂ ಒಳ್ಳೆ ಶಾಸ್ತ್ರೀಯ ರಾಗಗಳೇ ಉತ್ಸವಗಳಾಗಬೇಕಾದ್ರೆ ಒಳ್ಳೆ ಒಂದು ಪಯಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಇತ್ತು. ಮಾನಸಿಕವಾಗಿ ಸತ್ವಗುಣ ಡಾಮಿನೇಟ್ ಆಗ್ತಾ ಶುರುವಾಗ ಪ್ರಶಾಂತವಾದ ಇತ್ತು. ಬರ್ತಾ ಬರ್ತಾ ಹೆಸರುವಾಯ್ತು ಇದೆಲ್ಲ ಕೂಡ. ಯಾವ್ಯಾವುದೋ ಬಂತಲ್ಲ ಸಂಗೀತಗಳು ಡಿಸ್ಟರ್ಬೆನ್ಸ್, ಅದರಿಂದ ರಜೋಗುಣ ತಮೋಗುಣಗಳೇ ಜಾಸ್ತಿ. ಹುಚ್ಚುಚ್ಚ ಕೇಳ್ತಾ ಕೇಳ್ತಾ ಅವನು ಹುಚ್ಚುಚ್ಚ ಕುಳ್ಳೆ ಶುರು ಮಾಡಿಬಿಟ್ಟಿರ್ತಾನೆ. ಹಾಗೆ ಆ ಥರ ಸ್ಥಿತಿ ಬಂತು. ಅಲ್ಲಿ ಪ್ರಶಾಂತವಾಗೋದ್ರ ಬದಲು ಇಲ್ಲಿ ಹುಚ್ಚುಚ್ಚ ಕುಣಿಲೆ ಶುರು ಮಾಡ್ತಾರಲ್ಲ, ಅದು ಸಂಗೀತ ಹಾಗಾಯ್ತಲ್ಲ. ಮೊದಲು ಹಾಡುಗಳು ಅಂದ್ರೆ ಹರಿದಾಸ ಸಾಹಿತ್ಯ, ಎಷ್ಟು ಮಂಗಲಕರವಾದ ಹಾಡುಗಳು. ಏಳಯ್ಯ ಬೆಳಗಾಯಿತು ಅಂತ ಶುರು ಮಾಡಿಬಿಟ್ರೆ ಮನೆ ಮಂದಿಗೆಲ್ಲ ಹೇಳ್ತಿರ್ಲಿಕ್ಕೆ ಒಂದು ಒಳ್ಳೆ ವಾತಾವರಣ. ಅವ್ರು ಎಬ್ಬಿಸಿರ್ಬೇಕು, ಡಿಸ್ಟರ್ಬ್ ಆಗಿರಬಾರದು, ಸಹಜವಾಗಿ ಹೇಳ್ಬೇಕು. ಅವರು ಹೇಳೋ ಹೇಳೋ ಅಂಬೋದು, ಬೇಡ ಅಂಬೋದು, ಬೈಕೋತಾ ಹೇಳೋದೆಲ್ಲ ಆಗ್ತಿರಲಿಲ್ಲ. ದೇವರ ಹೆಸರು ಹೇಳ್ತಾ ಹೇಳ್ತಾ ನಿಧಾನವಾಗಿ ಎದ್ದು ಬಿಡ್ತಾ ಇತ್ತು. ಎಲ್ಲ ಕೆಲಸಗಳಿಗೆ ಮನಸ್ಸು ಉಲ್ಲಾಸ ಓಡಾಡ್ತಾ ಇತ್ತು. ಅದು ಇಲ್ಲೇ ಹೊರಟೋಯ್ತಲ್ಲಿ ಅಂದ್ರೆ ಸಂಗೀತ ಒಳ್ಳೆಯ ಸಂಗೀತ, ಸಾಹಿತ್ಯ ಒಳ್ಳೆಯ ಸಾಹಿತ್ಯ, ಶಾಸ್ತ್ರಬದ್ಧವಾದ ಸಾಹಿತ್ಯ. ಭಿಕ್ಷಕರು ಅದನ್ನು ಹಾಡ್ತಾ ಇದ್ರು ಮೊದಲು. ಭಿಕ್ಷೆ ಬೇಡನ್ ಕೂಡ ಹರಿದಾಸರ ಹಾಡು ಹೇಳಿ ಭಿಕ್ಷೆ ಬೇಡ್ತಾ ಇತ್ತು. ಈಗ ಅವರು ಸಿನಿಮಾ ಹೇಳೋದು ಅವ್ರ ತಿಂದು ಹಾಡೋದಿಲ್ಲ. ಎಲ್ಲ ಕಡೆ ಹೊರಟೋಯ್ತು, ಬರ್ತಾ 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 ಒಳ್ಳೆಯದನ್ನೇ ಹುಡುಕೊಂಡು ಹೋಗ್ಬೇಕಷ್ಟೇ ಹೊರತು ಎಲ್ಲೋ ಅಕಸ್ಮಾತ್ ಸಿಗಬೇಕಷ್ಟೇ ಅಂತ ಒಂದು ದುರ್ಭರವಾದ ಪರಿಸ್ಥಿತಿ. ಇವೆಲ್ಲ ಯೋಚನೆ ಮಾಡಿದರೆ ಇನ್ನು ಹೋಗಲಪ್ಪ, ನಮ್ಮ ಗುಣ ಇಲ್ಲ ಕಡೆ ಬರಲಿಲ್ಲ ಅಂತ ತಿಳ್ಕೊಂಬೋಣ. ನಮ್ಮಲ್ಲಿ ಸತ್ತುಗಳು ಎಷ್ಟು ತಿಂದರೂ ಬರಲಿಲ್ಲ, ಆಯಿತು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಜ್ಜನರು ಸಾತ್ವಿಕರು ಇರ್ತಾರಲ್ಲ, ಅವ್ರ ಜೊತೆಗೆ ಇದ್ದು ಬಿಟ್ಟರೆ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ನಮಗೆ ಇವತ್ತು 50 ಕಿಲೋಮೀಟರ್ ಓಡಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಈ ಬಸ್ಸಲ್ಲಿ ಕಾರಲ್ಲಿ ಕೂತ್ಬಿಟ್ರೆ ಹೊರಟು ಬಿಡ್ತಾರೆ. ಬಸ್ಸು ಕಾರ್ಗಳಿಂದ ನಮ್ಮ ಸ್ಪೀಡ್ ಹೇಗೆ ಜಾಸ್ತಿ ಆಗುತ್ತಲ್ಲ, ಸಜ್ಜನರ ಸಾಹಸ ನಮ್ಮನ್ನು ಎಕ್ಸಲರೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ಮುಂದೆ ಒಯ್ದು ಬಿಡುತ್ತೆ. ಅದಕ್ಕೆ ಸಜ್ಜನರ ಸಾತ್ವಿಕರ ಸಂಘ ಅಷ್ಟು ಮೇಲೆತ್ತಕ್ಕಂಥ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಸತ್ವಗುಣವನ್ನು ಸರ್ವಾತ್ಮನ ಹೆಚ್ಚು ಮಾಡ್ಕೋತಾನೆ ಇರಬೇಕು. ಯಾವ ದೇವಸ್ಥಾನದಲ್ಲಿ ವಾಸ ಮಾಡೋದು, ಉದ್ಯಾನವನಗಳಲ್ಲಿರೋದು, ತೀರ್ಥಕ್ಷೇತ್ರದಲ್ಲಿ ಹೋಗಿ ಎಲ್ಲ ಸಾತ್ವಿಕ. ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ವನೇತು ಸಾತ್ವಿಕವೋ ವಾಸ. ವನದಲ್ಲಿ ವಾಸ ಮಾಡೋದು ಅತ್ಯಂತ ಸಾತ್ವಿಕವಾದ ವಾಸ. ಪಟ್ಟಣದಲ್ಲಿ ವಾಸ ಮಾಡೋದು ಅಂದರೆ ರಾಜಸ ಅಂತ ಕರೀತಾರೆ. ಪಟ್ಟಣದಲ್ಲಿ ವಾಸ ಮಾಡೋದು ರಾಜಸವಾದ ವಾಸ. ಅದರಲ್ಲೂ ಕೂಡ ಕ್ಲಬ್ಬಲ್ಲಿ ಇದ್ಬಿಟ್ರೆ ತಾಮಸ ವಾಸ ಅಂತ ಹೆಸರು. ಮೊದಲೇ ಪಟ್ಟಣ, ಪಟ್ಟಣದಲ್ಲಿದ್ದ ಅರ್ಧಕ್ಕರ್ಧ ಅವನ ಸಾತ್ವಿಕತೆ ಹೊರಟೋದೇ ಲೆಕ್ಕಾಗಲೇನು. ಪಟ್ಟಣದಲ್ಲಿದ್ದಾಗ 50% ಕಳ್ಕೊಂಡ್ಬಿಡ್ತಾನೆ, ಇನ್ನು ಕ್ಲಬ್ಗೆ ಹೋದ್ರಂತೂ 100% ಕಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಆದಷ್ಟು ದೇವಸ್ಥಾನಗಳಿಗೆ ಹೋಗೋದು, ಒಳ್ಳೆ ವಾತಾವರಣದಲ್ಲಿ ಇರೋದು, ಒಳ್ಳೆ ಸ್ನೇಹಿತರು ಸಂಪಾದನೆ ಮಾಡೋದು. ಎಲ್ಲದರ ಉದ್ದೇಶ ಏನೀಗ? ಸತ್ವಗುಣ ಹೆಚ್ಚಬೇಕು. ಇವತ್ತು ತಮ್ಮ ಮಕ್ಕಳ ಬಗ್ಗೆ ಒಂದು ಯೋಚನೆ ಮಾಡುತ್ತಾರೆ, ಒಳ್ಳೆ ಸ್ಕೂಲಿಗೆ ಸೇರಿಸಕ್ಕೆ ಇಷ್ಟಪಡ್ತಾರೆ, ಒಳ್ಳೆ ಕಾಲೇಜ್ ಸೇರಿಸ್ತಾರೆ. ಯಾಕೆ ಇವನು ಎಷ್ಟೇ ಇರಲಿ ಬುದ್ಧಿವಂತರು ಮಧ್ಯೆ ಇರ್ತಾನಲ್ಲ, ಅವ್ರು ಓದ್ತಾರೆ ಎಂಬ ನಾಚಿಕೆಯಿಂದಾದರೆ ಹುಡುಗ ಓದಲಿ ಅನ್ನೋ ಭಾವನೆ ಇರುತ್ತೆ. ಒಳ್ಳೊಳ್ಳೆ ಹುಡುಗರ ಮಧ್ಯೆ ಸೇರಿದಾಗ ಸ್ವಲ್ಪ ಸಂಕೋಚ ಅನಿಸುತ್ತೆ. ಅನಿವಾರ್ಯವಾಗಿ ಇವನು ಅಟೆಂಡೆನ್ಸ್ ಸರಿಯಾಗಿರ್ಬೇಕಾಗತ್ತೆ, ಓದಬೇಕಾಗತ್ತೆ, ಎಲ್ಲ ಮಾಡಬೇಕಾಗತ್ತೆ, ಅದಕ್ಕೋಸ್ಕರ ಸೇರಿಸ್ತಾರೆ. ಮೊದಲೇ ಸಾಮಾನ್ಯ ಅವೆಲ್ಲ ಚಕ್ಕರ ಹೊಡೆಯರೆ ಇವನೇನು ಮಾಡ್ತಾನೆ ಈ ಮಧ್ಯೆ, ಅಲ್ಲಿ ಇಡೀ ಕಾಲೇಜ್ ಕ್ಲಾಸ್ ಕ್ಲಾಸ್ ಕೆಟ್ಟದ್ದು ಇನ್ನೇನು ಮಾಡ್ತಾನೆ? ಲೌಕಿಕ ವಿದ್ಯೆಯಲ್ಲೇ ಒಳ್ಳೆ ಕಾಲೇಜ್ ಅನ್ನೋ ಕಾನ್ಸೆಪ್ಟ್ ಇದೆ ತಾನೆ? ಒಳ್ಳೆ ಸ್ಕೂಲ್ಗೆ ಹೇಗೆ ಸೇರಿಸ್ತೀರೋ ಒಳ್ಳೆ ಸ್ಕೂಲ್ ಆಫ್ ಥಾಟ್ಗೆ ಸೇರಿಸಿ ಅಂತ ಹೇಳ್ತಾರೆ. ಒಳ್ಳೆ ಸ್ಕೂಲ್ ಆಫ್ ಥಾಟ್ ಅಂದ್ರೇನು? ಒಳ್ಳೆ ಫಿಲಾಸಫಿ ಓದತಕ್ಕಂಥ ವಾತಾವರಣ ಬರಬೇಕು. ಇದು ಸ್ಕೂಲ್ ಆಫ್ ಥಾಟ್ ಅಂತ ಕರೆಯೋದು ಫಿಲಾಸಫಿನ ಕರೆಯೋ ಪದ್ಧತಿ ಅದು. ಇವತ್ತು ಆ ಥರ ಒಳ್ಳೆ ನಾವು ಸಿದ್ಧಾಂತವನ್ನು ಓದೋ ಅಭ್ಯಾಸ ಮಾಡಿದರೆ ಸತ್ವ ಕೂಡ ತುಂಬ ವೃದ್ಧಿಯಾಗಿರುತ್ತೆ. ಅದೇ ರೀತಿಯಲ್ಲಿ ಮನೆ ಮುಂದೆ ತುಳಸಿ ಗಿಡ ಇದ್ದು ಬಿಟ್ಟರೆ, ತುಳಸಿ ಗಿಡ ಇದ್ದರೆ, ನೆಲ್ಲಿ ಗಿಡ ಇದ್ದರೆ, ಒಳ್ಳೆ ಒಂದು ಮಲ್ಲಿಗೆ ಗಿಡ ಇದ್ದು ಬಿಟ್ಟರೆ ಎಷ್ಟು ಒಳ್ಳೆ ವಾತಾವರಣ ಇರುತ್ತೆ, ಒಳ್ಳೆ ಸುವಾಸನೆ ಹೊಡಿತಾ ಇರುತ್ತೆ. ಈಗ ಅದ ಹೊರಟೋಯ್ತೀಗ, ಒಳ್ಳೆ ಶೋ ಬೇಕಷ್ಟೇ ಮನುಷ್ಯನಿಗೆ, ಶೋ ಇರಬೇಕು. ಉದ್ದ ಗಿಡ ಬೆಳೆದಡ ನೋಡಿದರೆ ಒಬ್ಬ ಏನೇನೋ ಇದೆ ಅಂತ ಆಶ್ಚರ್ಯ ಅವನಿಗೆ. ಒಂದು ತುಳಸಿ ಮಾತ್ರ ಅಪ್ಪಿ ತಪ್ಪಿ ಹಾಕಿರೋದಿಲ್ಲ ಅವನು, ತುಳಸಿ ಹಾಕೋದಿಲ್ಲ, ಅದಕ್ಕೆ ತುಳಸಿ ಹಾಕೋದಿಲ್ಲ, ಇದನ್ನು ಮಾಡೋದಿಲ್ಲ, ಏನೇನು ಅವಕಾಶವೇ ಇಲ್ಲ. ಮನೆಯಲ್ಲಿ ಗೋವನ್ನು ಸಾಕ್ತಾ ಇದ್ರಪ್ಪ, ಒಳ್ಳೆ ಸಾತ್ವಿಕ ವಾತಾವರಣ. ಗೋವಿನಲ್ಲಿ ಕೆಟ್ಟ ಪದಾರ್ಥನೇ ಇಲ್ಲ, ಅದು ಗೋಮಯ ಹಾಕಲಿ ಗೋಮೂತ್ರ ಹಾಕಲಿ ಎಲ್ಲದೂ ಪ್ಯೂರ್. ಮೊನ್ನೆ ಅದು ಪೇಪರಲ್ಲಿ ಹಾಕಿದ್ರು, ಒಂದು ವಾಸಿಯಾಗದೇ ಇದ್ದ ರೋಗವನ್ನು ಬರೀ ಗೋಮೂತ್ರವನ್ನು ಪಾನ ಮಾಡಿ ವಾಸಿ ಮಾಡಿ, ಡಾಕ್ಟ್ರ್ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದನ್ನು ಬರೀ ಗೋಮೂತ್ರವೊಂದನ್ನೇ ಕೊಟ್ಟಿದ್ದು ಮಾಡಿ. ಅಂದರೆ ಕ್ಯಾನ್ಸರ್ ಮೊದಲ ಅತ್ಯಂತ ಪ್ರಬಲವಾದ ವ್ಯಾಧಿಗಳನ್ನು ಗುಣ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಗೋಮೂತ್ರ, ಗೋಮಯ, ಮತ್ತು ಗೋವಿನ ವಾತಾವರಣ, ಗೋವಿನ ಗೋಧೂಳಿ, ಗೋಧೂಳಿ ಕಾಲ ಅಂತ ಅದಕ್ಕೆ ಕರೀತಾ ಇರ್ತಾರೆ. ಗೋಧೂಳಿ ಕಾಲ ಅಂದರೆ ಸಾಯಂಕಾಲ ಹೊತ್ತಿಗೆ ಹಸುಗಳೆಲ್ಲ ಮೇವು ಮುಚ್ಚಿಡ್ತೀನಿ, ಅವು ಕಾಡಿನಿಂದ ವಾಪಸ್ ಬರ್ತಾ ಇರುತ್ತೆ, ಆಗ ಧೂಳು ಬರುತ್ತೆ. ಈಗ ಧೂಳೇ ಬರೋದಿಲ್ಲ, ಟಾರ್ ಹಾಕಿಬಿಟ್ಟಿರ್ತಾರಲ್ಲ ಅದು ಧೂಳು ಬರೋದಿಲ್ಲ, ಹಸು ಇರೋದೆಲ್ಲ ಧೂಳು ಬರೋದಿಲ್ಲ, ಅದು ಆಶ್ಚರ್ಯ. ಆ ಧೂಳು ಪವಿತ್ರವಾದ ಧೂಳು, ಪ್ಯೂರಿಫೈ ಮಾಡುತ್ತಾ ಹೋಗುತ್ತೆ ವಾತಾವರಣವನ್ನು. ಆ ಧೂಳು ಎದ್ದುಬಿಡ್ತು ಅಂದರೆ ಹೋಮದ ಧೂಮ ಇದ್ರೆ ಹೇಗೋ ಹಾಕಿ, ಹೋಮದ ಧೂಮ ಪ್ಯೂರಿಫೈ ಮಾಡುತ್ತೆ. ಈ ಟೊಬ್ಯಾಕೋ ಧೂಮ ಎಲ್ಲ ಇಂಪ್ಯೂರ್ ಮಾಡಿ ಹಾಕಿಬಿಡುತ್ತೆ. ಇವತ್ತೆಲ್ಲ ನೋಡಿ, ಹಿಂದಿನ ಕಾಲದ ಧೂಮ ಇತ್ತು, ಈಗಲೂ ಧೂಮ ಇದೆ. ಆ ಯಜ್ಞದ ಧೂಮ ಇತ್ತು, ಈಗ ಆ ಧೂಮ ಮನೆ ತುಂಬ ಹರಡುತ್ತಿತ್ತು. ಇದು ದೇಹ ತುಂಬ ಸೇರ್ಕೊಂಡ್ಬಿಡುತ್ತೆ, ಎಲ್ಲ ಬ್ಲಾಕ್ ಮಾಡಿಬಿಡುತ್ತೆ, ಎಲ್ಲ ರೋಗ ರುಜಿನಗಳಿಗೆ ಮೂಲವಾಗುತ್ತೆ. ಇವನಿಗಷ್ಟೇ ಇಲ್ಲ, ಅದು ವಂಶ ಪಾರಂಪರೆ ರೋಗ ಕೊಡೋ ಶಕ್ತಿ ಅದಕ್ಕಿದೆ. ಕೆಟ್ಟ ಪದ ಇವತ್ತೋಡಿ ಪೇಪರ್ ಓದಿರ್ತೀರಲ್ಲ, ಈ ಪೆಪ್ಸಿ ಗಿಪ್ಸಿ ಎಲ್ಲರೂ ಅದರ DDT ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಅದರೊಳಗೆ. ಇವ್ರು ಕುಡಿದಿದ್ದೆ ಪಾಪ. ಕ್ರಿಮಿನಾಶಕಗಳನ್ನು ಬರುತ್ತಾರೆ, ಇದೆಲ್ಲ ನೋಡಿದರೆ ಶಾಸ್ತ್ರ ಎಷ್ಟು ಸರಿಯಾಗಿ ಹೇಳಿದೆ ಅಂತ ಗೊತ್ತಾಗುತ್ತೆ. ಒಳ್ಳೆ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ನಮಗೆ ಇನ್ನೂ ಬೇಕು ಅಂತ ಕೇಳಿದಾಗ ಚಾತುರ್ಮಾಸ್ಯ ವ್ರತ ಇತ್ಯಾದಿ ಹೇಳಿದ್ರೆ, ಚಾತುರ್ಮಾಸ್ಯ ವ್ರತದೊಳಗೆ ಈ ತಿಂಗಳು ಮೊದಲನೇ ತಿಂಗಳಲ್ಲಿ ಯಾವ ಶಾಖವನ್ನು ಉಪಯೋಗಿಸಲೇಬೇಡಿ, ಎಲ್ಲದರಲ್ಲೂ ಬೇರೆ ಅಂಶಗಳು ತುಂಬಿರೋದ್ರಿಂದ ಶುದ್ಧ ಸಾತ್ವಿಕ ಆಗೋದಿಲ್ಲ. ಅದಕ್ಕೆ ಈಗ ಕಾಳುಗಳು ಬರುತ್ತೆ, ತರಕಾರಿ ಯಾವುದು ಬರೋದೇ ಇಲ್ಲ. ಆಮೇಲೆ ಮೊಸರು ಉಪಯೋಗಿಸಬೇಡಿ, ಅದರಿಂದ ತಗೊಂಡ ತಾಮಸ ಆಗಿಬಿಡತ್ತ, ಆಗ ತಾಮಸ ಆಗತ್ತೆ. ಅದ್ರ ಮುಂದಿನ ತಿಂಗಳು ಹಾಲು ತಾಮಸ ಆಗತ್ತ, ಹಾಲು ತಾಮಸ. ಅದ್ರ ಮುಂದಿನ ತಿಂಗಳು ಎಲ್ಲ ದ್ವಿದಳ ಧಾನ್ಯ ಬಹುಬೀಜವೆಲ್ಲ ತಾಮಸ ಆಗುತ್ತೆ. ಅಂದ್ರೆ ವರ್ಷದ ನಾಲ್ಕು ತಿಂಗಳಲ್ಲಿ ಆಹಾರದ ವ್ಯತ್ಯಾಸ ಇಲ್ಲ. ಏಕಾದಶಿ ದಿವಸ ಯಾವ ಆಹಾರನೂ ಇಲ್ಲ, ಕೃಷ್ಣಾಷ್ಟಮಿ ಯಾವ ಆಹಾರನೂ ಇಲ್ಲ, ಗುಡದ ದಿವಸ ಸಿದ್ಧ ಆಹಾರ ಇಲ್ಲ, ಚಾತುರ್ಮಾಸದೊಳಗೆ ಈ ರೀತಿ ಆಹಾರ ಇಲ್ಲ. ಇದೆಲ್ಲದರಿಂದ ದೇಹವನ್ನು ಶುದ್ಧವಾಗಿಟ್ಟುಕೊಂಡ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಆಗ ಏನಾದ್ರೂ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಇವತ್ತು ಯಾವುದೋ ಒಂದು ತಳ್ಳಿದ್ರೆ ಹೋಗಿ ಕಾರ್ ಇಟ್ಕೊಂಡು ಬದರಿ ಯಾತ್ರೆ ಮಾಡ್ತೇನೆ ಅಂದ್ರೆ ಮತ್ತೆ ಬೆಂಗಳೂರು ಬಿಟ್ಟರೆ ಸಾಕಾಗಿದೆ ಮಹಾರಾಯ ನೀನು, ಇಲ್ಲೇ ಇರ್ತಿ ಅಂತ ಹೇಳುತ್ತೆ. ಯಾರು ಇಳ್ತಾ ಅಂದ್ರೆ ಅವನು ತಳ್ಳದವರು ಮುಂದಕ್ಕೆ ಹೋಗೋದು ಸ್ಟಾರ್ಟೇ ಆಗೋದಿಲ್ಲ. ಅದರಲ್ಲಿ ಬದರಿ ಹೋಗಬೇಕಾಗ್ತದೆ, ಅದಕ್ಕೆಲ್ಲ ಕೂಡ ಹೇಗಿರ್ಬೇಕು ಅಲ್ಲಿ ಹೋಗ್ಬೇಕಾದ್ರೆ ಆ ಯಾತ್ರೆ ಮಾಡ್ಬೇಕು. ಆರೋಗ್ಯ, ದೇಹದ ಆರೋಗ್ಯ ಸರಿ ಇರಬೇಕು, ವೆಹಿಕಲ್ ಸರಿ ಇರಬೇಕು, ಆ ಕ್ಲೈಮೇಟ್ ಸರಿ ಇರಬೇಕು, ಎಲ್ಲ ಸರಿ ಇದ್ದಾಗ ಆ ಯಾತ್ರೆ ಮಾಡಬೇಕು. ಆಗುತ್ತೆ ಹೊರತು ಇಲ್ದವರು ಮಾಡಕ್ಕೆ ಸಾಧ್ಯವಾಗೋದಿಲ್ಲ. ಬದರಿ ಯಾತ್ರೆಗೆ ಎಷ್ಟು ಕಷ್ಟವಾದರೆ ವೈಕುಂಠ ಯಾತ್ರೆ ಎಷ್ಟು ಕಷ್ಟ ಯೋಚನೆ ಮಾಡಿ ಅಂತ ಹೇಳ್ತಾರೆ. ವೈಕುಂಠ ಯಾತ್ರೆ ಹಳ್ಳಿದೆ ನಮ್ಮ ಮನೆ, ಇಲ್ಲಿ ಬಂದೇ ಸುಮ್ಮನೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ. ಅಲ್ಲಿ ಹೋಗೋ ಮನುಷ್ಯ ತುಂಬ ಹುಷಾರಾಗಿರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಇನ್ನೇ ಬದರಿ ಎಲ್ಲ ಪ್ಲಾನ್ ಮಾಡಿರ್ತಾರೆ. ಟೈಫಾಯ್ಡ್ ಶುರುವಾಯ್ತು ಪ್ರೋಗ್ರಾಮ್ ಕ್ಯಾನ್ ಇವ್ನು ಬರಬಾಡ ಯಾರು ಹೋಗ್ತೀವಿ ನೀವು ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಟೈಮ್ ಅಲ್ಲೇನು ಮಾಡ್ತೀವಿ ಬಂದು ಈ ರೋಗಿ ಆಗ ಬಂದು ಏನು ಮಾಡ್ತೀಯ ನೀನೀಗ, ಈ ರೋಗ ಬಂದಷ್ಟ ಬದರಿ ಯಾತ್ರೆ ಕ್ಯಾನ್ಸಲ್ ಆಗತ್ತೆ. ಇನ್ನು ತಮೋಗುಣ ಹೆಚ್ಚುತ್ತಾ ಹೋದಂತೆ ಮೋಕ್ಷದ ಆಸೆ ದೂರ ಆಗಿಬಿಡುತ್ತೆ. ಆದ್ದರಿಂದ ಸತ್ವಗುಣವನ್ನು ಯಾವಾಗಲೂ ಹೆಚ್ಚು ಮಾಡ್ಕೋತಾ ಇರಬೇಕು. ಇವತ್ತು ಸತ್ವಗುಣ ಎಂಬ ಸಾಮಾನ್ಯ ಪದ್ಧತಿ ಏನು ಗೊತ್ತಾ, ಸತ್ವಗುಣವನ್ನು ಪ್ರಯತ್ನಪಟ್ಟು ಜಾಸ್ತಿ ಮಾಡ್ಕೋಬೇಕು, ಉಳಿದುಗಳು ತನಿಸ್ತಾನೆ ಬರುತ್ತೆ. ಇದು ಆಶ್ಚರ್ಯ, ಸಾಮಾನ್ಯ ಸಿಗೋದೆಲ್ಲ ಕೆಟ್ಟ ಪದಾರ್ಥ. ಆದ್ದರಿಂದ ಹಿಂದಿನ ಕಾಲಕ್ಕೆ ಒಳ್ಳೆ ಅಕ್ಕಿ ಬೇಕಾ, ಒಳ್ಳೆ ಅಕ್ಕಿ ಸಿಗೋದು. ಒಳ್ಳೆ ಹಾಲು ಬೇಕಾ, ಒಳ್ಳೆ ಹಾಲು ಸಿಗೋದು. ಒಳ್ಳೆ ಹಣ್ಣು ಇವತ್ತು ಒಳ್ಳೆಯದು ಅಂದ್ರೆ ನಕ್ಕ ಬಿಡ್ತಾರೆ, ಅವನೇ ಅಂದೇ ನಕ್ಕ ಬಿಡ್ತಾರೆ. ಒಳ್ಳೆಯದು ಈಗ ಕಾಲಕ್ಕೆ ಒಳ್ಳೆಯದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಒಳ್ಳೆಯದ್ರ ಹೆಸರೇ ಎಲ್ಲಿ ತೊಗೊಂಡ್ರೆ ಕೂಡ ಅದು ಹೈಬ್ರಿಡ್ ಆಗಿರಬೇಕು, ಕ್ರಿಮಿನಾಶಕ ಅದರಲ್ಲಿ ಸೇರಿರುತ್ತೆ. ಮತ್ತೆ ಕ್ರಿಮಿನಾಶಕ ಬರೀ ಇದರಲ್ಲೆಲ್ಲ ಅಲ್ಲ, ಅದರಲ್ಲೇ ಕ್ರಿಮಿನಾಶಕ ಸೇರ್ಕೊಂಡು ಬಂದಿರುತ್ತೆ. ಅಂದರೆ ಆರೋಗ್ಯ ಇನ್ನೇನು ಬೆಳಿಬೇಕು, ಎಷ್ಟು ಬಿಡಿದಕ್ಕೆ ಸಾಧ್ಯ? ಇನ್ನು ಕೆರೆಗಳು ಹೊರಟೋಯ್ತು, ಒಳ್ಳೆ ನೀರು ಸಿಗೋದಿಲ್ಲ, ಒಳ್ಳೆ ಬಾವಿಗಳಿಲ್ಲ, ಯಾವುದೋ ಇದು ಕೊಡ್ತಾರೆ. ಮಿನರಲ್ ವಾಟರ್ ಅದು ಫ್ಯಾಷನ್ ಶುರು ಆಗಿಬಿಡ್ತು ಕುಡಿಯೋಕ್ಕೋಸ್ಕರ. ತೊಗೊಂಡು ಕುಡಿದಿದ್ದೆ ಕುಡಿದಿದ್ದೆ, ಅದ್ರಲ್ಲಿ ಹುಳ ತೋರಿಸ್ದೇ ಗಾಬರಿ ಆದ್ರೆ ಮತ್ತೆ ಎಲ್ಲರೂ ಕೂಡ ಮಿನರಲ್ ವಾಟರ್ ಏನು ಬೈಕೋಟ್ ನೀರು ತಿಳ್ಕೊಂಡ್ಬಿಟ್ಟಿದ್ರು ಪಾಪ ಅವರು. ಏನೂ ಅಲ್ಲ, ಯಥಾ ಪ್ರಕಾರ ಮಾಡಿದ್ದೇನೆ. ಈ ಎಲ್ಲ ದೋಷಗಳು ನೋಡಿದರೆ ನಮ್ಮ ದೇಹದ ಬಗ್ಗೆ ನಾವು ಯಾವುದನ್ನು ಇಗ್ನೋರ್ ಮಾಡ್ತಾ ಇಲ್ಲ. ನಮ್ಮ ದೇಹವನ್ನ, ನಮ್ಮ ಮಕ್ಕಳ ದೇಹವನ್ನ ವಿಷ ಹಾಕಿ ಕೊಂದಾಗ ಲೆಕ್ಕಾದ್ರೆ ಇದೇನು ಪುಣ್ಯ ಬಂದಾಗಾಯ್ತು? ಆದ್ದರಿಂದ ಸತ್ವಗುಣವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಸತತ ಪ್ರಯತ್ನ ಮಾಡ್ತಾ ಇರಬೇಕು. ಋಷಿಗಳ ಮುನಿಗಳ ಆಹಾರ ಇನ್ನೂ ನೋಡಿ, ಬೇಯಿಸಿದ ಆಹಾರ ಇದ್ದಕ್ಕಿಂತ ಅದು ಇದ್ದಕ್ಕಿಂತ ರಾಜಸ ಇದ್ದಾಗ ಲೆಕ್ಕ. ಬೇಯಿಸಿಬಿಟ್ಟ ಅಂದರೆ ಆಹಾರದ ಕ್ವಾಲಿಟಿ ಹೋಯಿತು ಅಂತ ಹೇಳ್ತಾರೆ. ಹಸಿ ತರಕಾರಿಗೆ ಹಸಿ ಪದಾರ್ಥಕ್ಕಿರೋ ಶಕ್ತಿ ಬೇಯಿಸಿಬಿಟ್ರೆ ಹೊರಟೋಗ್ಬಿಡುತ್ತೆ ಅಂತ ಇಮ್ಮಿಡಿಯೇಟ್ಲಿ ಹೇಳ್ತಾರೆ. ಅಡುಗೆ ಮನೆಗೆ ಏನಾದರೂ ಬೆಂಕಿ ಬಂತು ಅಂದರೆ ಆರೋಗ್ಯ ಒಂದು ಸ್ಟೆಪ್ ಡೌನ್ ಆದಾಗ ಲೆಕ್ಕ. ಬೇಯಿಸಿಬಿಟ್ರೆ ಆಹಾರದ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಬೇಯಿಸದೆ ಇಡಿ, ಅಕ್ಕಿ ಎಷ್ಟು ಸಿರುತ್ತೆ ಲೆಕ್ಕ ಹಾಕಿ ಬೇಯಿಸಿಬಿಡಿ, ಆಮೇಲೆ ಮೂರು ತಾಸಿ ಕೊಳಸೋಗ್ಬಿಡುತ್ತೆ. ಬೇಯಿಸದೆ ಹೋದ್ರೆ ಲೈಫ್ ಜಾಸ್ತಿ, ಬೇಯಿಸಿಬಿಟ್ರೆ ಲೈಫ್ ಕಡಿಮೆ. ಇನ್ನು ಬರೀ ಬೇಯಿಸೋದಿಲ್ಲ, ಬೇಯಿಸಾಗ ಹುಚ್ಚಾ ಬಟ್ಟೆ ಬೇಯಿಸಿಬಿಟ್ಟಿರ್ತಾರೆ. ಈ ಹಣ್ಣನ್ನ ಹೆಚ್ಚಿದ ತಕ್ಷಣ ತಿನ್ನಬೇಕು, ತುಂಬ ಸ್ವಲ್ಪ ಬಿಟ್ಬಿಟ್ರೆ ಎಲ್ಲ ಹೊರಟು ಆಕ್ಸಿಡೇಷನ್ ಶುರುವಾಗಿದೆ, ಅಲ್ಲಿಗೆ ಅದು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಬರೀ ಕಪ್ಪಾಗೋದಲ್ಲ, ಅದ್ರ ಕ್ವಾಲಿಟಿನೇ ಡೌನ್ ಆಗಿ ಶುರುವಾಗಿಬಿಡುತ್ತೆ. ಇದೆಲ್ಲ ಯೋಚನೆ ಮಾಡಿದರೆ ನಮ್ಮಲ್ಲಿ ಋಷಿಮುನಿಗಳ ಆಯುಷ್ಯ ತುಂಬ ಜಾಸ್ತಿ, ಸತ್ವಗುಣ ತುಂಬ ವೃದ್ಧಿ ಅವರಿಗೆ. ಅವ್ರು ಬೆಂಕಿ ಹೆಸರೇ ಇಲ್ಲ, ಬೆಂಕಿಯೆಲ್ಲ ಹೋಮಕುಂಡದಲ್ಲೇ ಹೊರತು ಮನೆಯೊಳಗೆ ಬರೀ ಹಸಿಬಾರ ಗಡ್ಡೆ ಗೆಣಸುಗಳು ಅಷ್ಟೇ ಆಹಾರ. ಅದಕ್ಕೆ ಅವರು ಎಷ್ಟು ವರ್ಷ ಬದುಕ್ತಿದ್ರು, ಅವರೆಲ್ಲ ನೂರರೊಳಗೆ ಇಲ್ಲೇ ಇಲ್ಲ ಯಾರು ಕೂಡ. ಇವತ್ತು ನೂರರ ಮೇಲೆ ಯಾರೂ ಇಲ್ಲ, ಹಾಗಾಗಿಬಿಟ್ಟಿದೆ. ನೂರರೊಳಗೆ ಬದುಕಿದ ಋಷಿನೇ ಅಲ್ಲ ಅವನು. ಇವತ್ತು ನೂರರ ಒಳಗೆ ಬದುಕೋದು ಸಾಮಾನ್ಯವಾದ ಪದ್ಧತಿ. ಕಾರಣ ಆಹಾರದ ದೋಷ ಎದ್ದು ಕಾಣತಕ್ಕಂಥ ದೋಷ ಆದ ಮೂಲ ಅದು ಒಂದಾಯಿತು. ಜ್ಞಾನದ್ದು ಪುಸ್ತಕಗಳು ಸಹವಾಸ ಎಲ್ಲದು. ಇವತ್ತು ಮೂರು ಕೆಟ್ಟರೆ ಎಷ್ಟು ಕಷ್ಟ. ಪ್ರಹ್ಲಾದನಂತವ್ರು ಅದನ್ನು ಓವರ್ಕಮ್ ಮಾಡ್ತಾರೆ. ಕೆಟ್ಟ ಗುರುಗಳು, ಕೆಟ್ಟ ತಂದೆ, ಕೆಟ್ಟ ವಾತಾವರಣ, ಬಾಡಿನೇ ಕೆಟ್ಟದು, ದೈತ್ಯ ಬಾಡಿ. ಇಷ್ಟರ ಮಧ್ಯೆ ಐದೇ ವರ್ಷಕ್ಕೆ ದೇವರನ್ನ ಕಂಡ ಅಂದ್ರೆ ಎಂಥ ಸಾತ್ವಿಕತೆ ಇರಬೇಕು ಲೆಕ್ಕ ಹಾಕಿ. ಅದು ಎಲ್ಲಿಂದ ಬಂದ ಸಾತ್ವಿಕತೆ ಅಲ್ಲ, ಸ್ವರೂಪವೇ ಅಷ್ಟು ದೊಡ್ಡ ಸ್ವರೂಪ ಅವರು. ಸ್ವರೂಪವೇ ಬಹಳ ಶ್ರೇಷ್ಠವಾಗಿತ್ತು. ಇದರ ಮೆಟ್ಟಿ ನಿಲ್ಲಕ್ಕೆ ಏನ್ ಮಾಡ್ತಾ ಇದ್ರು? ಸದಾ ಭಗವಂತನ ಧ್ಯಾನ ಮಾಡ್ತಾ ಇದ್ರು. ಅದನ್ನು ಮೆಟ್ಟಿನಲ್ಲಿ ಸಾಧ್ಯವಾಗ್ತಿತ್ತು. ದೇವರ ಧ್ಯಾನ ಏನು, ಕೊನೆಯ ಉಪಾಯ ಏನು ಅಂತ ಕೇಳಿದ್ರೆ ಹರಿಸ್ಮರಣೆ. ಹರಿಸ್ಮರಣೆ ಮಾಡ್ತಾ ಮಾಡ್ತಾ ಹೋದಂತೆ ಈ ತಮೋಗುಣ ಎಲ್ಲ ದೂರ ಆಗಿ ಶುರುವಾಗ. ಹರಿಸ್ಮರಣೆ ತಮೋಗುಣವನ್ನ ದೂರ ಮಾಡ್ತಕ್ಕ ದೊಡ್ಡ ಶ್ರೇಷ್ಠವಾದ ಔಷಧಿ ಅದು. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ವೃದ್ಧಿ ಮಾಡುತ್ತೆ. ಇನ್ನು ತೀರ್ಥ ತಗೊಳ್ತಾನೆ, ಅಭಿಷೇಕ ಮಾಡಿಬಿಟ್ಟು ತೀರ್ಥದಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತೇನು? ಅಕಾಲ ಮೃತ್ಯು ಹರಣಂ, ಸರ್ವ ವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಶುಭಂ. ಅಕಾಲ ಮೃತ್ಯುವನ್ನು ಪರಿಹಾರ ಮಾಡುತ್ತೆ, ಮತ್ತು ಸರ್ವ ದುರಿತೋಪಶಮನ, ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತೆ ಮತ್ತು ಸರ್ವರೋಗ ನಿವಾರಣೆ ಮಾಡುತ್ತೆ ಅಂತ ಶಕ್ತಿ ತೀರ್ಥದಲ್ಲಿದೆ. ಅದು ತೀರ್ಥ ಬರೀ ನೀರಲ್ಲ, ಅದಕ್ಕೆ ಅನೇಕ ದ್ರವ್ಯಗಳನ್ನು ಹಾಕಿರ್ತಾನೆ. ಮೊದಲಿಗೆ ಪಚ್ಚಕರ್ಪುರ, ಏಲಕ್ಕಿ ಮೊದಲ ದ್ರವ್ಯಗಳಿರ್ತವೆ, ಎಲ್ಲವೂ ಕೂಡ ಔಷಧಿಯ ಕೂಡ ಇರುತ್ತೆ. ಅದಕ್ಕೆಲ್ಲ ಕೂಡ ವಿಶೇಷವಾದಂಥ ಔಷಧಿ ಶಕ್ತಿ ಇರತಕ್ಕಂಥ ಪದಾರ್ಥಗಳು. ಜೊತೆಗೆ ಮಂತ್ರಿಸ್ತಾನೆ, ಗಂಗೆಯ ಚಮುನೆಯ ಚೈವ ಗೋದಾವರಿ ಸರಸ್ವತಿ ಅಂತೇಳಿ ಮಂತ್ರದಿಂದ ಹಿಡಿತಾನೆ. ಆಮೇಲೆ ಶಂಖದಲ್ಲಿ ಹಾಕ್ತಾನೆ, ಒಂದಕ್ಕಿಂತ ಒಂದು ಪವಿತ್ರ. ಶಂಖದ ಕಾಂಟ್ಯಾಕ್ಟ್ ಬಂತೋ, ಶಂಖ ಮುಟ್ಟಿದ್ರೆ ಸಾಕಂತೆ ಪವಿತ್ರ. ದರ್ಶನಾದೇವ ಶಂಖಸ್ಯ ಕಿಂಪುನ ಸ್ಪರ್ಶನೇನ ಚ ವಿಲಯಂ ಯಾಂತಿ ಪಾಪಾನಿ ತಮ ಸೂರ್ಯೋದಯೇ ಯಥ. ಶಂಖ ನೋಡಿದ್ರೆ ಸಾಕಂತೆ ಆ ಪಾಪ ಕಡಿಮೆ ಆಗತ್ತಂತೆ. ಶಂಖ ಮುಟ್ಟಿಬಿಟ್ರೆ ಇನ್ನೂ ಪಾಪ ಕಡಿಮೆ ಆಗತ್ತಂತೆ. ಶಂಖ ಹೊಡಿತಾನ ಆದ್ರಿಂದ ಪಜಿತಿ ಆಗತ್ತೆ, ಮುಟ್ಟೋದೆಲ್ಲ ಇದು ಮಾಡೋದಿಲ್ಲ. ಶಂಖ ಹೊಡಿ ಅಂತ ಈಡಿ ಎಂಬುದು ಒಂದು ಮನುಷ್ಯ ಹಾಳಾಗಿ ಬಿಡ್ತಾನೆ. ಶಂಖದ ದರ್ಶನ, ಶಂಖದ ಸ್ಪರ್ಶನ, ಅದರಿಂದ ಬಿದ್ದ ನೀರು, ಅದರಿಂದ ಎಲ್ಲಾಗತ್ತೆ ಸಾಲಿಗ್ರಾಮದ ಮೇಲೆ ಬಿಡುತ್ತೆ. ಸಾಲಿಗ್ರಾಮನು ಅತ್ಯಂತ ಪವಿತ್ರವಾದ ಶಿಲೆ, ಅತ್ಯಂತ ಪವಿತ್ರವಾದ ಶಿಲೆ. ಅದರ ಮೇಲೆ ಯಾವಾಗ ಮೊದಲೇ ಮಂತ್ರದ ನೀರು, ಪವಿತ್ರವಾದ ಶಿಲೆ ಶಂಖದಲ್ಲಿ ಹಾಕೊಂಡಿದ್ದಾನೆ, ಮಂತ್ರಗಳನ್ನು ಹೇಳ್ತಾನೆ, ಅಭಿಷೇಕ ಮಾಡ್ತಾನೆ, ಎಷ್ಟು ಶುದ್ಧವಾಗಿ ಬರುತ್ತಾಗ ಎಷ್ಟು ಡೋಸ್ ಗೊತ್ತೇನು? ಸಾಮಾನ್ಯವಾಗಿ ಮೂರೇ ಮೂರು ಸರ್ ತಗೊಂಡ್ಬಿಟ್ಟ ಅಂದ್ರೆ ಎಷ್ಟು ಶಕ್ತಿ ಬರುತ್ತೆ, ಅದರಿಂದ ಎಷ್ಟು ರೋಗ ನಿವಾರಣೆ ಆಗುತ್ತೆ, ಅದೇನೂ ಇಲ್ಲ. ತೀರ್ಥದ ತಗೊಳ್ಳೋ ಯೋಚನೆ ಇಲ್ಲ. ಮಾಡೋರು ಯಾರು ತೀರ್ಥನ? ಮೊದಲು ತೀರ್ಥ ಮಾಡಬೇಕು ಅಂದ್ರೆ ಮೊದಲು ಸಾರಿಗ್ರಾಮಲ್ಲೆಲ್ಲ ಶುರು ಮಾಡ್ತಾರೆ, ಯಾರು ನೀರಿಲ್ಲ ಶುರು ಮಾಡ್ತಾರೆ. ಎಲ್ಲ ಸುಳ್ಳು, ಮನಸ್ಸಿಲ್ಲ, ಆದ್ದರಿಂದ ಏನು ಕೆಲಸ ಆಗೋದೇ ಇಲ್ಲ. ಅದು ಅತ್ಯಂತ ಶುದ್ಧವಾದದ್ದು. ಅದ್ರ ಬದಲು ಏನು ಮಾಡ್ತಾನೆ? ಏಡ್ತರ್ಲೆಕ್ಕೆ ಕುಡಿಯಲಿಕ್ಕೆ ಶುರು ಮಾಡಿಬಿಡ್ತಾನೆ. ಆಗಲೇ ಏಡ್ತರ್ಲೆಕ್ಕೆ ಕುಡಿಯೋದು, ನಮ್ಮ ದೇಹದ ಕೊಳೆ ಹೊರಗೋಗ್ಲಿಕ್ಕೆ ಕಾಯ್ತಾ ಇರುತ್ತಂತೆ. ಇವನು ಕುಡಿದು ಎಲ್ಲ ಮತ್ತೆ ವಾಪಸ್ ಒಳಗೆ ಹಾಕೊಂಡ್ಬಿಡ್ತಾನೆ. ಬಾಯಿಲರದೆಲ್ಲ ಮತ್ತೆ ವಾಪಸ್ ಹೋಗ್ತಾ ಇರುತ್ತೆ, ಪುನಃ ಅವನ ಆರೋಗ್ಯ ಕೆಡಲಿಕ್ಕೆ ಶುರುವಾಗುತ್ತೆ. ಅಂದರೆ ತಾಮಸ ರೀತಿಯಲ್ಲಿ ಬದುಕೋದು, ತಾಮಸವಾದ ಸಹವಾಸ, ತಾಮಸವಾದ ಗ್ರಂಥಗಳು, ತಾಮಸ ಜನಗಳ ಸಂಪರ್ಕ, ತಾಮಸ ರೀತಿಯ ಪ್ರವೃತ್ತಿ ಎಲ್ಲ ಸೇರಿಬಿಟ್ಟಾಗ ಇನ್ನು ಸಾತ್ವಿಕ ಗುಣ ಎಲ್ಲಿಂದ ಯೋಚನೆ ಮಾಡಬೇಕು ಅಂದರೆ ಎಲ್ಲ ಮುಚ್ಚೋಗಿರು. ಇನ್ನು ಸರಿಯಾಗಿ ಬದುಕುವನು ಮಾತ್ರ ಆ ಮಧ್ಯೆ ವಿಶಿಷ್ಟವಾದ ಸಾಧನೆ ಮಾಡುತ್ತಾನೆ. ಭಗವಂತ ಮುಂದೆ ಹೇಳ್ತಾನೆ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞವನ್ನು ಮಾಡಿ, ದಾನವನ್ನು ಮಾಡಿ, ತಪಸ್ಸನ್ನು ಮಾಡಿ ಸತ್ವಗುಣ ತುಂಬ ವೃದ್ಧಿಯಾಗೋದ್ರಿಂದ ಅದರಿಂದ ಜ್ಞಾನ ಬಂದು ನಮಗೆ ನಿರ್ಮಲವಾದ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗಿ ದೇವರ ಕಣ್ಣಿಗೆ ಕಂಡೇ ಕಾಣಿಸ್ತಾನೆ, ಉದ್ಧಾರವಾಗಿಯೇ ಆಗ್ತಾನೆ ಜೀವ. ಅದರ ಮುಂದಿನ ಮಾತು ಇಷ್ಟು ಹೇಳಿದ ಮೇಲೆ ನಮ್ಮ ದೇಹದಲ್ಲಿ ಯಾವ್ಯಾವ ಗುಣ ಡಾಮಿನೇಟ್ ಆಗಿದೆ ಅಂತ ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳುತ್ತಾರೆ. ನಮ್ಮ ದೇಹದಲ್ಲಿ ಗುಣ ಇದೆ, ಸತ್ವಗುಣ ಡಾಮಿನೇಟ್ ಆಗಿದೆ, ಹೇಗೆ ಗೊತ್ತಾಗಬೇಕು ನಮಗೆ? ಹಾಗೆ ಹೇಳ್ತಾರೆ, ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಎಷ್ಟು ಚೆನ್ನಾಗಿರೋ ಶ್ಲೋಕ! ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ. ನವದ್ವಾರಗಳು ಅಂತ ಪ್ರಸಿದ್ಧ, ನವದ್ವಾರಗಳು ನವದ್ವಾರಗಳಲ್ಲೂ